ஜெயசி ஹரே ரச்சிந்தியா சர்வதே வைக்க வந்தியா பரமகுரு ரபிஷ்டா வாப்சிதர் சஜ்ஜனானாம் நிக்கில குணகணார்னோ நித்ய நிர்முக்த தோஷா சரசிஜனேனோஷோ ஸ்ரீபதிர் மானதோனஹ ஜெயத்யஜோ அகண்ட குணோரு மண்டலஹ சதோதிதோ ஜ்ஞானவரீசிமாரி சுபக்த ஹார்தோச்ச தமோ நிஹந்த வியாசாவதாரோ ஹரிதாத்ம பாஸ்கரா ஜெயத்யஜோ அக்ஷீண சுகாத்மபிம்ப ஸ்வைஸ்வர்ய காந்தி பிரதத சதோதித சபக்த சந்தாப துரிஷ்ட ஹந்தா ராமாவதாரோ ஹரிரீஷ சந்திர மகாஜெய்த்ய சங்கியோர் பலாம்பு பூரோ குணோச்ச ரத்னாகர ஆத்ம வைபவ சதா சதாத்மஜ்ய நதீ விராப்யா கிருஷ்ணாவதாரோ ஹரிரேக சாகர யத்யதம் தவ பக்தானாம் அஸ்மாகம் நிருஹரே ஹரே சதாசு காரியம் காரியஜ்ய பிரளயர்க்காயித பிரப ஹரிகதாமிருத சார குருகள கருணதிந்தா பணித்து பேழுவே பரம பகவத் பக்தரிதனாதரதி கேளுவது ஆதரதி கேளுவது. இல்லி நாவு ட்வெண்ட்டியத் பத்யதல்லி ஏன் ஹெல்த்தார் தேவரு ஃபஸ்ட் இந்த பர்த்தா இது நமக்கு நமக்கு தியான பிரக்ரிய சந்தியல்லி ஃபஸ்ட் வர்ஸ் நிந்திர ஏன் அபராதகளு மாடிதரு சரியே விரோத கைசவு அந்த அல்லிந்த ஒந்தொந்தலினு ஆல்மோஸ்ட் எவ்ரி அதர் திங் ஹெல்த்தா பந்திதார் ಶಾಗೆ ದೇವರು ಪ್ರೊಟೆಕ್ಟ್ ರಕ್ಷಣೆ ದೇವರ ರಕ್ಷಣೆ ಸಿಕ್ಕತ್ತ ರಕ್ಷಣೆ ಸಿಕ್ಕತ್ತ ಅಂತ. ಸೊ ಶಾಗೆ ತಿಳ್ಕೊಂಡ್ರೆ ರಕ್ಷಣೆ ಸಿಕ್ಕತ್ತ ಯಾರಿಗೆ ಸಿಕ್ಕತ್ತ ದೇವರು ಮಾಡುವಂತ ಪ್ರಾಸೆಸ್ ಅನ್ನ ಒಂದು ಎಕ್ಸಾಂಪಲ್ ಮೂಲಕವಾಗಿ 20th ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ನಾವೊಂದು ಜಸ್ಟ್ ಒಂದು ಸಮ್ಮರಿ ಆಫ್ ಇಷ್ಟು ತನಕ ಏನು ಬಂದಿದೆ ಅಂತ, ಬಿಕಾಸ್ ಇದು ಧ್ಯಾನ ಪ್ರಕ್ರಿಯೆ ಸಂಧಿ. ಧ್ಯಾನ ಪ್ರಕ್ರಿಯೆ ಸಂಧಿಗೆ ಇದು ಶುರು ಆದಾಗಲೇ ಹೇಳಿದೆ. ಇತರ ಸಂಧಿಗಳಲ್ಲಿ ಬಾರದೇ ಇರುವಂತಹ ವಿಷಯ ಇಲ್ಲಿ ಏನಿದೆ ಅಂದ್ರೆ ಏನೂ ಇಲ್ಲ. ಬಟ್ ಮುಖ್ಯವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ನಿತ್ಯ ವಸ್ತುಗಳಲ್ಲಿ, ನಿತ್ಯ ವಸ್ತುಗಳಂದ್ರೆ ಇವಾಗ ಬೇಸಿಕಲಿ ಏನು ಅಂದ್ರೆ ನಮ್ಮ ದೇಹದಲ್ಲಿ, ನಮ್ಮ ಈ ದೇಹದಲ್ಲೇ ಈ ಜೀವ ಇದ್ದಾನೆ, ಜೀವಕ್ಕೆ ಲಿಂಗ ದೇಹ ಇದೆ, ಲಿಂಗ ದೇಹ ಬಂದು ಈಕ್ವೇಟೆಡ್ ಟು ಅವ್ಯಕ್ತ, ಅವ್ಯಕ್ತ ಪ್ರಕೃತಿ, ಪ್ರಕೃತಿಗೆ ಮೂಲ ಪ್ರಕೃತಿ ಅದಕ್ಕೆ ಈಕ್ವೇಟ್ ಮಾಡ್ತಾರೆ. ಸೊ ಆ ಒಂದು ಆವರಣ ಈಗ ಜೀವವನ್ನು ಸುತ್ತಿ ಅನಾದಿಯಿಂದ ಇರುವಂತದ್ದು. ದೇವರು ಕೊಟ್ಟದ್ದಲ್ಲ, ಅನಾದಿ ದೇವರು ನಿಯಮನ ಮಾಡ್ತಾ ಇದ್ದಾನೆ. ಸೊ ಆ ಅನಾದಿಯಿಂದ ಅಲ್ಲಿ ಇದೆ. ಆ ಲಿಂಗ ದೇಹ ಭಂಗ ಆಗಬೇಕು ಅಂದ್ರೆ ಆ ನಿತ್ಯ ವಸ್ತುಗಳಲ್ಲಿ ಎಂಟೈರ್ ಪ್ರಾಸೆಸ್ ಅಲ್ಲಿ ತನಕವೂ ತಿಳ್ಕೋಬೇಕು ಅಂಬೋದಕ್ಕೆ ಈ ನಿತ್ಯ ವಸ್ತುಗಳ ಬಗ್ಗೆ ಈ ಧ್ಯಾನ ಪ್ರಕ್ರಿಯೆಯಲ್ಲಿ ಹೇಳ್ತಾ ಇದ್ದಾರೆ ಅಂತ. ಸೊ ಇದು ಹೇಳಿದ ಮೇಲೆ ಇದೇ ಚಿಂತನೆ ನಾವು ಅರ್ಲಿಯರ್ ಸಂಧಿಗಳಲ್ಲಿನೂ ಬಳಸಿದ್ದೇವಲ್ಲವಾ ಅಂದ್ರೆ, ನಾವು ಆ ಅರ್ಲಿಯರ್ ಸಂಧಿಯಲ್ಲಿ ನಾವು ನೋಡ್ತಾ ಬಂದ್ರೆ ಅಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಬಂದಿಲ್ಲ. ಆಫ್ಟರ್ 11th ಸಂಧಿಯಲ್ಲಿ ಹೇಳಿದ ವಿಷಯಗಳನ್ನ ಫಸ್ಟ್ ಸಂಧಿಯಿಂದಲೇ ನೀವು ತರಬಹುದು, ಹಾಗೆ ತರಬೇಕು ರಾರದರ್. ಸೊ ಅದಕ್ಕೆ ಒಂದೊಂದು ಸ್ಟೆಪ್, ಅದಕ್ಕೆ ಸಂಧಿ ಒಂದೊಂದು ಮೆಟ್ಲಾಗೆ ಹೇಳ್ತಾ ಬಂದಿದ್ದಾರೆ. ಇಲ್ಲಿ ಈ ಸಂಧಿಯಲ್ಲಿ ಫಸ್ಟ್ ದೇವರ ಪಾದಕ್ಕೆ ಪಾದುಕೆಯ ಮಹ, ದೇವರ ಪಾದ ಅಂದ್ರೂ ಒಂದೇ, ಪಾದುಕೆ ಅಂದ್ರೂ ಒಂದೇ ಆಗತ್ತೆ. ಸೊ ದೇವರ ಪಾದುಕೆಯ ರಕ್ಷ, ಪಾದುಕೆ ಅಂದ್ರೆ ನಮ್ಗೆ ಅರ್ಥ ಆಗತ್ತೆ ಪಾದ. ಸೊ ಇವಾಗ್ಲೂ ಕೆಲವು ಟೆಂಪಲ್ಸ್ ಗೆ ಹೋದ ಆ ಪಾದುಕೆಯನ್ನ ತಲೆಯಲ್ಲಿ ಧರಿಸುವಂತದ್ದು ಅದು ಇದೆ ನಮ್ಮಲ್ಲಿ. ಸೊ ಅದು ಯಾರ್ದು ಅಂದ್ರೆ ಇದು ತಲೆಯಲ್ಲಿ, ತಲೆ ಒಳಗೆ ಬ್ರಹ್ಮರಂಧ್ರ ಹೋಗಿ ಒಳಗೆ ಹೋಗಿ ಆ ಪಾದ ಪಾದುಕೆ ಕೂತ್ಕೋಬೇಕು ಎಂಬುದೇ ಅಲ್ಲಿನ ಉದ್ದೇಶ ಆಗತ್ತೆ. ಸೊ ಈ ಪಾದುಕೆ ನಮ್ಮನ್ನ ರಕ್ಷಣೆ ಮಾಡತ್ತ ಅಂತ ಹೇಳ್ತಾರೆ. ರಕ್ಷಣೆ ಯಾವ್ದಿಂದ ಮಾಡತ್ತ ಅಂದ್ರೆ ಆ ಹೇಗೆ ಪಾದಕ್ಕೆ ಮುಳ್ಳನ್ನ ತೆಗೆಯತ್ತೋ, ಇದು ಯಾವ ಮುಳ್ಳನ್ನ ತೆಗೆಯತ್ತ ಅಂದ್ರೆ ಆ ನಮ್ಗೆ ಸಾಧನೆ ಮಾರ್ಗದಲ್ಲಿ ಬರುವಂತ ಆ ಮುಳ್ಳನ್ನ ಚುಚ್ಚುವಂತ ವಿಷಯಗಳು ತೆಗೆಯತ್ತ. ಆ ಚುಚ್ಚುವ ವಿಷಯಗಳಂತೂ ಹೇಗೆ ಬರುತ್ತ ಅಂದ್ರೆ ಅದು ಅಲ್ಲಿ ಲಿಂಗ ದೇಹದಲ್ಲೇ ಅದು ಇದೆ, ಕೂತಿದೆ, ಅದು ಅಲ್ಲೇ ಕೂತಿದೆ. ಬಿಕಾಸ್ ಆಫ್ ದಟ್ ಎಲ್ಲಾ ತಿಳ್ಕೊಳ್ಳೋದಿಕ್ಕೆ ಕಷ್ಟ ಆಗತ್ತೆ. ತಿಳಿದು ಆ ಜ್ಞಾನ ಅನುಷ್ಠಾನದಲ್ಲಿ ತರದು ಆಮೇಲೆ ಏನೋ ಬರುವಂತ ಆ ಕಂಟಕ ಅದನ್ನ ತೆಗೆಯತ್ತ, ಆ ಮುಳ್ಳನ್ನ ತೆಗೆಯತ್ತ. ಸೊ ಅದಕ್ಕೆ ಕಾರಣಭೂತವಾಗ ಮೂಲ ಆ ಲಿಂಗ ದೇಹದಲ್ಲಿ ಇದೆ ಎಂಬುದನ್ನ ಪಾದುಕೆ ಅಂತ ಅಲ್ಲಿ ಶುರು ಮಾಡಿ ಅದಕ್ಕೆ ಏನು ಪರಿಹಾರ ಏನಂತ ಚಿಂತನೆ ಮಾಡಬೇಕು ಅಂದ್ರೆ ಋಷಿಕೇಶ ಒಂದು ನಾಮ ವಿಶೇಷಗಳನ್ನ ಈ ಒಂದು ಧ್ಯಾನ ಪ್ರಕ್ರಿಯೆ ಸಂಧಿ ಇಸ್ ಕೈಂಡ್ ಆಫ್ ಅನ್ ಇಂಟ್ರೊಡಕ್ಷನ್ ಟು 13th ಸಂಧಿ ಅಂತೂ ಹೇಳ್ಬೋದು. 13th ಸಂಧಿಯಲ್ಲಿ ನಾಮಸ್ಮರಣೆ ಇಟ್ಟಿದ್ದಾರೆ. ಆಕ್ಚುಲಿ ನಾಮಸ್ಮರಣ ನಾವು ಏನ್ ತಿಳ್ಕೊಳ್ತೀವಿ, ನಾಮಸ್ಮರಣ ಅಂದ್ರೆ ಫಸ್ಟ್ ಸಂಧಿಯಲ್ಲೇ ಬರಬೇಕು ಅಂತ ಇಲ್ಲ. ನಾಮಸ್ಮರಣ ಅಲ್ಲಿ ಅರ್ಥ ಆಗ್ಬೇಕು ಅಂದ್ರೆ ಇದು ಅರ್ಥ ಆಗ್ಬೇಕು. ಸೊ ಇದನ್ನ ಈ ನಾಮದ ಮಹಿಮೆಯನ್ನ ಆಮೇಲೆ ಹೇಳ್ತಾರೆ, ಇನ್ನು ವಿಸ್ತಾರ ಮಾಡ್ತಾರ. ಸೊ ಇಲ್ಲಿ ಏನ್ ಹೇಳ್ತಾರೆ, ಋಷಿಕೇಶ ಅಂಬೋ ಚಿಂತನೆಯನ್ನ ನೀವು ಮಾಡೋದು ಹೇಗೆ ಮಾಡಬೇಕು ಅಂದ್ರೆ, ಅಲ್ಲಿ ಕೀವರ್ಡ್ ಏನು ಅಂದ್ರೆ, ವಾಟ್ ದ ವರ್ಡ್ ಯು ಹ್ಯಾವ್ ಟು ಅಂಡರ್ಲೈನ್ ಇಸ್ ನೆನೆವನು. ಯಾರು ನೆನೆಯುತ್ತಾನೆ, ನೆನೆಯುತ್ತಾನೆ ಅಂದ್ರೆ ಆ ದೇವರ ಆ ಹೆಸರಲ್ಲಿ ಮನಸ್ಸನ್ನ ತೊಯಿಸಬೇಕು. ಅಂದ್ರೆ ಬೇಸಿಕಲಿ ಭಕ್ತಿ ಜ್ಞಾನ ಒಂದೇ, ಜ್ಞಾನ ಅಂದ್ರೆ ಜ್ಞಾನ ಜೊತೆಯಲ್ಲಿ ಭಕ್ತಿ, ಇದನ್ನು ಜ್ಞಾನ ಒಂದು ಭಕ್ತಿ ಡಿಫರೆನ್ಸ್ ಏನು. ಜ್ಞಾನ ಅಂದ್ರೆ ಭಕ್ತಿ ನಾಲೆಡ್ಜ್ ಆರ್ ಓದಿದ್ದೆಲ್ಲ ಚಂದಾಗಿ ಮೆಮರೈಸೇಷನ್ ಮೆಮರಿ ಸ್ಕಿಲ್ ಅಂತ ಹೇಳೋದಕ್ಕೇನೋ ಕೆಲವರು ಜ್ಞಾನ ಅಂಬೋದನ್ನ ಲೌಕಿಕದಲ್ಲಿ ಬಳಸಿ ಇನ್ಫಾರ್ಮೇಶನ್ ಈಗೇನೋ ಮಿಸ್ಟೇಕ್ ಅಂತ ಕಾಲ್ ಇಟ್ ಅಸ್ ಜ್ಞಾನ. ಜ್ಞಾನ ಅದು ಅದು ಭಕ್ತಿ ಆಗಬೇಕು ಅಂತ ಹೇಳ್ತಾರೆ. ಅಸಿಫ್ ಜ್ಞಾನ ಬೇರೆ ಭಕ್ತಿ ಬೇರೆ ಅಂತ ಯಾಕೆ ಬೇರ್ಪಡಿಸ್ತಾರಂದ್ರೆ, ಭಕ್ತಿ ಎಂಬುದು ಭಗವಂತನ ಉಪಕಾರ, ಭಗವಂತ ನಮಗೆ ಮಾಡುವ ಉಪಕಾರದ ಸ್ಮರಣೆ. ಕ್ಷಣ ಕ್ಷಣನ ನಮ್ಗೆ ಹೇಗೆಲ್ಲ ಉಪಕಾರ ಮಾಡ್ತಾ ಇದ್ದಾನ ಅಂಬೋ ಆ ಸ್ಮರಣೆಯಿಂದ ಯು ಗೆಟ್ ಮನಸ್ ಇಮೋಷನಲ್ ಅಂದ್ರೆ ನಾಟ್ ಬುದ್ಧಿ ಯೂಸ್ ಮಾಡದೆ ಶಿ ಬಿಕಮ್ಸ್ ಇಮೋಷನಲ್ ಅಂತ ಹೇಳ್ತೀವಿ. ಆ ತರ ಇಮೋಷನಲ್ ಬುದ್ಧಿಯಿಂದ ಅದನ್ನ ನಿರ್ಧಾರ ಮಾಡಿ ರಿಯಲೈಸಿಂಗ್ ಇಟ್ ಎಷ್ಟು ರಿಯಲಿ ಮಾಡ್ತಾ ಇದ್ದಾನೆ ಇವನು ಅಂತ, ಅದು ಆವಾಗ ಬರುವಂತ ಕಣ್ಣಲ್ಲಿ, ಅದಕ್ಕೆ ಅಳೋದಕ್ಕೆ ಕಲಿಬೇಕು ಅಂತ ಹೇಳ್ತಾರಲ್ಲ, ಆವಾಗ ಕಣ್ಣಿಂದ ನೀರು ಬರತ್ತಲ್ಲ ಅದನ್ನ ಹೇಳ್ತಾರೆ. ಅಲ್ಲಿ ಆ ಭಕ್ತಿಯಲ್ಲಿ ಯು ಹ್ಯಾವ್ ಟು ಇಂಟೆಲೆಕ್ಚುಯಲ್ ಲೆವೆಲ್ ಗೆ ಹೋಗಿ ಆ ಒಂದು ಹೃದಯದಿಂದ ಬರುವಂತ ಭಾವನೆ, ಆ ಭಾವನೆಯನ್ನ ಇಲ್ಲಿ ಹೇಳ್ತಾರೆ ನೆನೆಯಬೇಕು ಅಂತ. ಅದು ಹೇಳಿ ನೆಕ್ಸ್ಟ್ ಪದ್ಯದಲ್ಲಿ ಏನು ನೆನೆಯಬೇಕು, ಹೇಗೆ ನೆನೆಯೋದು ನಮಗೆ ಗೊತ್ತಿಲ್ಲವೇ ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಎರಡನೇ ಪದ್ಯದಲ್ಲಿ ಹೇಳ್ತಾರೆ ಹೇಗೆ ಏನು ನೀವು ಪುರುಷಾರ್ಥಗಳ ಏನು ಬೇಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಇಲ್ಲ ಅಂದ್ರೆ ದೇವರು ಅದು ಹೇಳ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ, ಪ್ರಹ್ಲಾದರಾಯರು ಕೊಡ್ತಾರೆ ಪ್ರಥಮ ಸ್ಕಂದದಲ್ಲಿ. ಏನ್ ಹೇಳ್ತಾರೆ ಅಂದ್ರೆ ನಾವು ನಮ್ಗೆ ಏನಿದೆ, ನಾವು ಹೋಗಿ ಒಂದು ಪ್ರದಕ್ಷಿಣ ನಮಸ್ಕಾರ ಹಾಕಿ ನಮಗೆ ಕೆಲಸ ಬೇಕು ಅಂತ ಹೇಳಿದ ರಾಯರು ಕೊಡ್ತಾರೆ ಅಂತ ನಮ್ಮ ಭಾವನೆ. ಹಾಗಾದ್ರೆ ನಮ್ಗೆ ದಿನಾಗ್ಲೂ ಕಷ್ಟಗಳೇ ಬರ್ತಾ ಇದೆಲ್ಲ, ನಾವು ಕಷ್ಟ ಬೇಕು ಅಂತ ಬೇಡಿದ್ದೀವ, ಕಷ್ಟ ಬೇಕು ಅಂತ ಬೇಡಿದ್ವ? ಇಲ್ಲ, ಕಷ್ಟ ಬೇಕು ಅಂತ ಯಾರು ಬೇಡೋದೇ ಇಲ್ಲ, ಇದ್ರೂ ಕಷ್ಟಗಳು ಬರ್ತಾನೇ ಇರುತ್ತೆ ನಮ್ಗೆ. ಅಂದ್ರೆ ಏನಾಗತ್ತೆ, ನಮ್ಗೆ ಕರ್ಮಕ್ಕೆ ಅನುಗುಣವಾಗಿ ಕಷ್ಟವೂ ಬರುತ್ತೆ. ಈ ಲೌಕಿಕದಲ್ಲಿ ಬರುವಂತ ಆ ಸುಖ ಲೌಕಿಕ ವಿಷಯಗಳು ಬರುತ್ತೆ, ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ದೇವರು ಇದುಗಳೆಲ್ಲ ಕೊಡ್ತಾನೇ ಇರ್ತಾನ. ಸೊ ಇದನ್ನ ಯಾಕೆ ಬೇಡ್ತೀರಾ, ಹೋಗಿ ಹೋಗಿ ಇನ್ನು ಯು ವಾಂಟ್ಸ್ ಟು ಗಿವ್ ಅ ಬಿಗ್ಗರ್ ಸಂಪತ್ತು ಕೊಡಬೇಕು ಅಂತ ದೇವರು ರಾಯರು ನಿಂತಿದ್ದಾರೆ, ದೊಡ್ಡ ಸಂಪತ್ತನ್ನು ಇಟ್ಟುಕೊಂಡು ಅವ್ರು ನಿಂತಿದ್ದಾರೆ. ಹೋಗಿ ಹೋಗಿ ಕೇಳಕ್ಕೆ ನಮ್ಗೆ ಗೊತ್ತಿಲ್ಲ, ಯಾಕೆ ಕೇಳ್ತೀರಾ, ಕೇಳಿ ನಿಮ್ಮ ಬಾಯಿಂದ ನೀವೇ ಯಾಕೆ ನಾಶ ಮಾಡ್ಕೋಬೇಕು, ಅದಕ್ಕೆ ಕೇಳಬೇಡ ಅಂತ. ಅಷ್ಟು ಜ್ಞಾನ ನಮ್ಗೆ ಬರಬೇಕು, ದಾಸರು ನಮ್ಗೆ ಅದಕ್ಕೆ ಕೊಡ್ತಾರೆ. ನೀವು ಏನ್ ಕೇಳಬೇಕು ಅಂದ್ರೆ ಹೇಳ್ತಾರೆ, ಪುರುಷಾರ್ಥ ಒಂದು ಪುರುಷಾರ್ಥವನ್ನು ಬೇಡ್ರೆ. ಹೇಗೆ ದೀಪ ಹಚ್ತೀವಿ, ಬೆಳಿಗ್ಗೆ ಹೊತ್ತಿಗೆ ದೀಪ ಹಚ್ಚಿದ ದೀಪದಿಂದ ಪ್ರಕಾಶ ಏನು ಏನು ಉಪಯೋಗ ಇದೆ, ಏನು ಇಲ್ಲ, ಡಸ್ ಇಟ್ ಗಿವ್ ಅಸ್ ಲೈಟ್, ಇಲ್ಲ. ಸೊ ಹಾಗೆ ಪ್ರಯೋಜನ ಇಲ್ಲದೆ ದೇವರಂತ ಯಾವುದು ಬೇಡದೆ ಇರಬೇಕು ಅಂಬೋದು ಹೇಳಿ, ಬೇಡದೆ ಇರೋದು ಒಂದು, ನಾನು ಬೇಡೋದಿಲ್ಲ ದೇವ್ರು ಎಷ್ಟು ಕೊಟ್ಟಿದ್ದ ನಿಮ್ಗೆ, ನಿನಗೆ ಕೊಟ್ಟಿದ್ದ ಎಲ್ಲವನ್ನು ಅದು ಈಶಾವಾಸ್ಯದಿಂದ ಹೇಳಿ, ನೀವು ದೇವರು ಕೊಟ್ಟದ್ದನ್ನ ನೀನು ಸ್ವೀಕಾರ ಮಾಡು, ಭುಂಜಿಸು, ಜಗದುದರ ಕೊಟ್ಟದನ್ನ ಭುಂಜಿಸು. ಅವನು ಇದು ನಿನಗೆ ಉಳಿಸ್ತಾ ಇದ್ದ, ನಿನ್ನ ಕರ್ಮಕ್ಕೆ ಅನುಗುಣವಾಗಿ ಇದನ್ನ ಅವನು ಉಳಿಸ್ತಾ ಇದ್ದಾನೆ. ಕಷ್ಟವೋ ಸುಖವೋ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೊಟ್ಟಿದ್ದಾರೆ, ಎಲ್ಲವೂ ನಿನ್ನ ಕರ್ಮಕ್ಕೆ ಅನುಗುಣವಾಗಿ ಈ ಹೆಂಡತಿ ಬರಬೇಕು, ಈ ಮಕ್ಕಳು ಬರಬೇಕು, ಈ ಕಷ್ಟ ಬರಬೇಕು, ಈ ಸುಖ ಎಲ್ಲ ಅವನು ಕೊಟ್ಟಿದ್ದಾನೆ. ಯು ಕೆನಾಟ್ ಇವನ್ ಗೆಟ್ ಔಟ್ ಆಫ್ ಎನಿಥಿಂಗ್ ಆರ್ ಚೇಂಜ್ ಎನಿಥಿಂಗ್. ಸೊ ಕೊಟ್ಟದನ್ನ ದೇವರು ಕೊಟ್ಟದ್ದು ಹಾಗೆ ದೇವರು ಕೊಟ್ಟ ತೀರ್ಥ ಪ್ರಸಾದ ಸ್ವೀಕಾರ ಮಾಡ್ತೀವೋ ಹಾಗೇನೆ ಇದು ಅವನೇ ಎಲ್ಲವೂ ಕೊಟ್ಟದ್ದು. ಈ ದೇಹ, ಈ ದೇಹದಲ್ಲಿ ಇರುವಂತಹ ವಿಚಾರಗಳು ಎಲ್ಲದ ಅವನೇ ಕೊಟ್ಟಿದ್ದಾನೆ. ಎಲ್ಲವೂ ಯು ಅಕ್ಸೆಪ್ಟ್ ದೇವರ ಪ್ರಸಾದ ಅಂತ ಅದನ್ನ ಸ್ವೀಕಾರ ಮಾಡು. ಅಡಿಗಡಿಗೆ ನೆನವುದು ಎಲ್ಲವೂ ಅವನ ಅಧೀನ, ನನ್ನ ಅಧೀನ ಇಲ್ಲ, ಯಾರ ಅಧೀನವೂ ಇಲ್ಲ, ಅದನ್ನ ನೆನವುತ್ತಿರುವು ಅಂತ ಹೇಳ್ತಾರೆ. ಸೊ ಯಾಕೆ ಅದು, ಯಾಕೆ ಅವನ ಅಧೀನ ಅಂತ ಚಿಂತನೆ ಮಾಡ್ಬೇಕು ಅಂದ್ರೆ, ಆವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ ಮೂರನೇ ಪದ್ಯದಲ್ಲಿ. ದೇವರು ಅಂದ್ರೆ ದ ರಿಲೇಷನ್ಶಿಪ್, ಇಷ್ಟು ತನಕ ದೇವರು ದೇವರು ಅಂತ ಹೇಳ್ತಾ ಬಂದ್ರು, ಇವಾಗ ದೇವರಿಗೇನು ನಿನಗೆ ಇರುವಂತ ವ್ಯತ್ಯಾಸಗಳು, ದ ಕಾಂಟ್ರಾಸ್ಟ್, ದೇವರು ಎಂತವನು ನೀನು ಎಂತವನು ಅಂತ. ಹಾಗೆ ದೇವರಿಗೇನು ಜೀವ ಜೀವ ಈಶ್ವರ ಭೇದವನ್ನ ಇಲ್ಲಿ ಸಮರ್ಪಣೆ ಮಾಡಿ ಅಲ್ಲಿ ಒಂದು ಥಾಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಿಶ್ವವ್ಯಾಪಕ ಕರ್ತ, ಕರ್ತ ವಿಶ್ವವ್ಯಾಪಕ ಎಂಬ ಒಂದು ಥಾಟ್ ಅನ್ನ ಅಲ್ಲಿ ಇಂಟ್ರೊಡ್ಯೂಸ್, ಅದನ್ನ ಮುಂದೆ ಎಲಾಬ್ರೇಟ್ ಮಾಡ್ತಾ ಬರ್ತಾರೆ. ಸೊ ಇದು ಥರ್ಡ್ ಆದ ಮೇಲೆ, ಸರಿ ದೇವರನ್ನ ಹರಿ ಎಂದು ಕೊಂಡಾಡು ಅಂತ ಹೇಳಿದ್ದಾರೆ. ಎಲ್ಲರಿಂದಲೂ ವಂದಿಸಲ್ಪಡುವನು, ಸ್ತುತ್ಯ ಅವನು ಅಂದ್ರೆ ಸ್ತುತಿ ಮಾಡ್ಲಕ್ಕೆ ಅರ್ಹನಾದವನು ಯಾರು, ಲಕ್ಷ್ಮಿಯಿಂದ ಎಲ್ಲರೂ ಸ್ತುತಿ ಮಾಡ್ತಾನಂದ್ರೆ ಅಷ್ಟು ಕ್ವಾಲಿಟಿ ಅವನಲ್ಲಿ ಇದೆ, ಸ್ತುತಿ ಸ್ವೀಕಾರ ಮಾಡೋ ಆ ಕ್ವಾಲಿಟಿ ಇದೆ ಅಂಬುದನ್ನ ಚಿಂತನೆ ಮಾಡಿ ಅದನ್ನ ಕೊಂಡಾಡು ಅಂತಾರೆ. ಏನು ಅಂತ ನಾವು ಕೊಂಡಾಡೋದು, ಏನು ನಾವು ಗುರಿ ಬೇಕಾ ಹೇಗೆ ಅಂದ್ರೆ, ಇಲ್ಲ ಕೊಂಡಾಡೋದು ಹೇಗೆ ಅಂದ್ರೆ ಗೀತೆಯಲ್ಲಿ ಬಂದದನ್ನ ಹೇಳ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಗೀತೆಯಲ್ಲಿ, ಏನ್ ಹೇಳಿದ್ದಾರೆ, ಜನ್ಮ ಕರ್ಮ ಚಮೇ ದಿವ್ಯಂ, ನೀನು ನನ್ನ ಜನ್ಮ ನನ್ನ ಕರ್ಮ, ನಾನು ಹೇಗೆ ಹುಟ್ಟಿದ್ದೆ ಅವತಾರಗಳು ಮಾಡಿದ್ದೆ ಅಂತ ತಿಳ್ಕೋ, ಸರಿಯಾಗಿ ಏನು ಕರ್ಮಗಳನ್ನ ಮಾಡಿದೆ, ಜನ್ಮ ಕರ್ಮ ನನ್ನದು ದಿವ್ಯಂ, ನಿನ್ ತರ ಅಲ್ಲ, ಇಲ್ಲ ನಿನ್ನ ಜನ್ಮ ತರ ಇಲ್ಲ ನಿನ್ನ ಕರ್ಮ ತರ ಇಲ್ಲ, ದಿವ್ಯಂ ಅಂದ್ರೆ ಕ್ರೀಡಾ ರೂಪವಾಗಿದೆ, ಅದಕ್ಕೆ ಅನೇಕ ಅರ್ಥಗಳು ನಾವು ನೋಡಿದ್ದೀವಿ. ಸೊ ಬೇರೆ ಅಂತ ಹೇಗೆ ತಿಳ್ಕೋಬೇಕು, ತತ್ವತಃ ಸರಿಯಾಗಿ ಶಾಸ್ತ್ರದಲ್ಲಿ ಹೇಗಿದೆಯೋ ಅದಕ್ಕೆ ಅನುಗುಣವಾದ ತಿಳ್ಕೊ. ಅದು ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಫಸ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಫಸ್ಟ್ ಹೇಳ್ತಾರೆ ದಾಸರ ಅದನ್ನೇ ಹೇಳ್ತಾರೆ. ಭೀಷ್ಮಾಚಾರ್ಯರು ಹೇಳಿಕೊಟ್ಟಿದ್ದಾನೆ ನೆನಪು ಮಾಡಿಕೊ ಅಂದ್ರೆ ಏನು, ಭೀಷ್ಮಾಚಾರ್ಯ ಹೇಳಿದ್ದೇನು, ವಿಷ್ಣು ಸಹಸ್ರನಾಮ. ಸೊ ನಮಗೆ ಈ ಮೂಲ ಪ್ರಕೃತಿ, ಮೂಲ ಲಿಂಗ ದೇಹ ಭಂಗ ಆಗಬೇಕು ಅಂದ್ರೆ ನಮ್ಗೆ ಬೇಕಾದ್ದು ಈ ನಾಮಗಳೇ ಬೇಕು. ಯಾವ ನಾಮ ತಕ್ಕೊಳ್ಳೋದು, ಏನೇ ನಾಮ ತಕ್ಕೋಬಹುದು, ಅನೇಕ ನಾಮಗಳಿದ್ದನ್ನು ಮೇನ್ ಆಗಿ ಅಲ್ಲಿ ಹೇಳ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣು ಉರ್ವಶತ್ಕಾರ ಇದೆಲ್ಲ ಅದೆಲ್ಲ ಭೀಷ್ಮ ಈ ಕಾಲಕ್ಕೆ ತಕ್ಕಂತೆ ನಾಮಸ್ಮರಣೆ ಈ ಕಾಲದಲ್ಲಿ ಈ ಯುಗದಲ್ಲಿ. ಸೊ ನೀನು ಭೀಷ್ಮ ಹೇಳಿದ್ದಾರಲ್ಲ, ಭೀಷ್ಮ ಬಿತ್ತರಿಸಿದನಲ್ಲ ಅಂತ ಧರ್ಮ ಅಲ್ಲಿ ನೋಡಿ ಲಾಸ್ಟ್ ಲೈನ್ ಇಸ್ ಕಿ ಭೀಷ್ಮ ಹೇಳಿದಾನೆ ಅಲ್ಲಿ ಧರ್ಮತನಯಗೆ ಅಲ್ಲಿ ಹೇಳೋದು ಒಂದು ಆ ಯುಧಿಷ್ಠಿರನಿಗೆ ಹೇಳಿದ್ದಾನಂತ ಧರ್ಮತನಯ, ಅಲ್ಲಿ ಅವನಲ್ಲಿ ಧರ್ಮ ನಿಂತಿತ್ತು. ಜೂಜಾಡೋ ಯುಧಿಷ್ಠಿರನನ್ನ ಹೇಳಿಲ್ಲ, ಇನ್ನೊಂದು ಕಡೆ ಸುಮ್ಮನೆ ಇರುವಂತ ಯುಧಿಷ್ಠಿರನ ಹೇಳಿರ, ಧರ್ಮತನಯ ಅಂದ್ರೆ ಅಲ್ಲಿ ಅವನಲ್ಲಿ ಧರ್ಮ ತುಂಬಿದೆ. ಸೊ ನೀನು ಇದನ್ನ ಓದುವ ಮೂಲಕವಾಗ ನಿಮ್ಗೆರೂ ಮನಸ್ಸಲ್ಲಿ ಧರ್ಮ ದೇವತೆ ಬಂದು ಕೂತ್ಕೊಳ್ಳಿ, ಧರ್ಮ ದೇವತೆ ಕೂತ್ಕೊಂಡ್ರೆ ಬರತ್ತಾ ಅಂಬುದನ್ನು ದಾಸರು ನಮ್ಮ ಪರವಾಗ ಪ್ರಾರ್ಥನೆ ಮಾಡಿ ಹೇಳಿದ್ದಾರೆ. ಅಲ್ಲಿ ಏನೋ ವಿಶ್ವ ಅದನ್ನ ಏನ್ ಹೇಳಿದ್ದಾನೆ, ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅದೆಲ್ಲ ಡೀಟೇಲ್ಸ್ ಎಲ್ಲ ನಾವು ಅನೇಕ ಕಡೆಯಲ್ಲಿ ನೋಡಿದ್ದೀವಿ. ಎಲ್ಲಿ ಎಲ್ಲಿ ಚಿಂತನೆ ಮಾಡಬೇಕು, ಪೃಥಕ್ ನಾಡಿಗಳ ನಾಡಿಗಳು ಒಂದೊಂದು ವ್ಯತ್ಯಾಸ ಇದೆ, ಒಂದೊಂದು ನಾಡಿಗಳು ಪೃಥಕ್ ಪೃಥಕ್ ಸೆಪರೇಟ್ ಆಗ ನಾಡಿಗಳು ಬೇರೆ 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 ಇದೆ. ನಾಡಿಗಳಲ್ಲಿ ಇರುವಂತ ದೇವರು ಒಂದೇ ದೇವರು, ಅನೇಕ ಹೆಸರು ಅಂದ್ರೆ ಏನು ಅಂದ್ರೆ ನಮಗೆ ದೇವರು ಅನಂತ ಅನಂತ ಅಂತ ಚಿಂತನೆ ಮಾಡ್ತೀವಿ. ಅನಂತ ಚಿಂತನೆ ಯಾಗ ಮಾಡ್ಲಕ್ಕೆ ನಮಗೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಇಷ್ಟು ನಿನ್ನ ಜೀವಮಾನ 100 ವರ್ಷ ಅಂತಕ್ಕು, ಅಲ್ಲಿ ಎಷ್ಟು ರೂಪ ನಿನ್ನ ಒಳಗೇನೆ ಅವನು ತೋರಿಸುವಂತ ಈ ರೂಪಗಳು ಅಂದ್ರೆ ಒಂದೊಂದು ಕ್ವಾಲಿಟಿ ಒಂದೊಂದಲ್ಲಿ ತೋರಿಸ್ತಾ ಬರ್ತಾನೆ ದೇವರು. ಇದನ್ನ ಅವನ ಅನಂತತ್ವವನ್ನ ಈ ನಾಡಿಗಳ ಅನಂತ ಇಲ್ಲ ಇಷ್ಟು ನೀನು 72,000 ನಾಡಿದಕ್ಕೋ, ಅಲ್ಲಿ 72,000 ಆರು ನೀನು ತಿಳ್ಕೊಂಡನು ನಿನ್ನ ಪಾಪಗಳು ಹೋಗುತ್ತೆ. ಲಿಂಗ ದೇಹ ಬಂಧನೆ ಸಂಸಾರ ಬಂಧನೆ ಲಿಂಗ ದೇಹದ ಪ್ರಭಾವ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಲ್ಲಿ ಅದನ್ನ ಕೇಳ್ಬಿಟ್ಟು ಇಲ್ಲಿ ಒಂದು ರಹಸ್ಯವನ್ನ ನೆಕ್ಸ್ಟ್ ಪದ್ಯದಲ್ಲಿ ತಕೊಂಡಿದ್ದಾರೆ. ಎಲ್ಲದಕ್ಕೆ ಕಾರಣ ಮೂಲ ಪ್ರಕೃತಿ, ಮೂಲ ಪ್ರಕೃತಿಯಿಂದ ಹುಟ್ಟಿರುವಂತ ಈ 8 ಪ್ರಕೃತಿ ಅಷ್ಟದ ಅಂತ ಹೇಳಿದ್ದಾರೆ ಗೀತೆಯಲ್ಲೇ ಬಂದದ್ದು. ಆ ಗೀತೆಯನ್ನ ನೆನಪು ಮಾಡಿಕೊ ಅಂತ ಹೇಳ್ತಾರೆ. ಅಷ್ಟದ ಅಂತ ಹೇಳುವ ಪ್ರಕೃತಿ ಜಡ ಪ್ರಕೃತಿಯಿಂದ ಒಂದೊಂದು ಅಹಂಕಾರದತ್ವ ಇದು ಪಂಚಭೂತಗಳು ಮನಸ್ಸು ಬುದ್ಧಿ ಹೀಗೆ ಜಡ ಜಡ ಜಡವಾಗ ನಾವು ಯಾವಾಗ್ಲೂ ನಮ್ಮ ಚಿಂತನೆ ಯಾವಾಗ್ಲೂ ಜಡ ಚಿಂತನೆಯೇ ಇರುತ್ತೆ. ಯಾಕೆಂದ್ರೆ ದಟ್ ಈಸ್ ವಾಟ್ ವಿ ಸೀ, ದಟ್ ಈಸ್ ವಾಟ್ ವಿ ಎಕ್ಸ್ಪೀರಿಯನ್ಸ್. ಆ ಚೈತನ್ಯದ ಚಿಂತನೆ ಎಂಬುದು ನಮಗೆ ಬರೋದಿಲ್ಲ, ಯಾಕಂದ್ರೆ ನಾವು ವಿ ಡೋಂಟ್ ನೋ ದಟ್, ವಿ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ ದಟ್. ಸೊ ಆದ ಕಾರಣದಿಂದ ಅದು ಜಡವನ್ನ ಮಾತ್ರ ಚಿಂತನೆ ಮಾಡಬೇಡ. ಅಲ್ಲಿ ಹೇಳಿದ ಈ ರೂಪದ್ವಯಗಳನ್ನ ಚಿಂತನೆ, ಊಟ ಮಾಡುವಾಗ್ಲೂ ರೂಪದ್ವಯ ಚಿಂತನೆ ಮಾಡು ಅಂತ ಹೇಳ್ತಾರಲ್ಲ, ಹಾಗೇನೆ ಈ ಅಖಂಡ ಅಖಂಡ ಅಂತ ಹೇಳ್ತಾರೆ. ಅಲ್ಲಿನೂ ಹಾಗೆ ಅಖಂಡ ಅಖಂಡವಾಗಿ ಈ ಜಡಗಳಿರ್ಬೋದು, ಅಖಂಡವಾಗಿ ಅವನಿರ್ತಾನ, ಅದು ಬರುತ್ತೆ ಅಲ್ಲಿ. ಸೊ ಹೀಗೆ ಈ 8 ಪ್ರಣವ ಮುಖ್ಯವಾಗಿ ಎಲ್ಲದಕ್ಕಿನ ಅದೇ ಬೀಜ ಪೊಟೆಂಟ್, ಆ ಬೀಜ ಮರ ಆಗಿ ಆ ಹಣ್ಣು ಹಂಪಲ ಎಲ್ಲ ಆಗತ್ತೆ. ಅದಕ್ಕೆ ಮೂಲ ಈಸ್ ದ ಬೀಜ. ಆ ಬೀಜವಾಗಿರುವಂತದ್ದು ಪ್ರಣವ ಅಂತ. ಆ ಪ್ರಣವದಿಂದ ಎಲ್ಲ ಶುರು ಆಯಿತು. ಅಲ್ಲಿ ಇರುವಂತ ಪ್ರಣವ ಎಂಟಾಯ್ತಲ್ಲ, ಸೊ ಅದ್ ಎಂಟು ರೂಪಗಳನ್ನ ಇಲ್ಲಿ ಎಂಟು ತಿಳ್ಕೊಂತ. ಹಿಂದಿನ ಪದ್ಯದಲ್ಲಿ ಒಂಬತ್ತು ಬಂದದ್ದು, ಅದಕ್ಕೆ ಅನೇಕ ರೀತಿಯಾಗಿ ವ್ಯಾಖ್ಯಾನಗಳು ಉಂಟು. ಒಂದು ಒಂಬತ್ತು ಅಂದ್ರೆ ಈ ಎಂಟು ಎಲ್ಲರಿಗೇನು ಕಾಮನ್ ಇದ್ರು, ನನ್ನ ಒಳಗೆ ಇರುವಂತ ಈ ಹರಿ ಬಿಂಬನನ್ನ ಸೇರಿಸ್ಕೋಬೇಕು ಅಂತ ಅದು ಒಂಬತ್ತು ಮಾಡಿದ್ದು ಅದು ಅಂತ ಅದು ದಟ್ ದಟ್ ಅಪೀಸ್ ಮೋರ್. ಸೊ ಅದನ್ನ ಇಟ್ಕೋಬೇಕು. ಸೊ ಹೀಗೆ ನೀವು ಮಾಡಿದ್ರೆ ಏನಾಗತ್ತಂದ್ರೆ, ಈ ಬರೀ ಒಂದು ಎಂಟು ವಿಶ್ವ ತೈಜ ಸತ್ರಾಗ್ಯತರಿ ಅದು ಹೇಳ್ತೀವಲ್ಲ, ಆ ಎಂಟನ್ನ ತಿಳ್ಕೊಂಡೇನೆ ಅಲ್ಲಿನೂ ಅದ್ರ ಬಗ್ಗೆನೆ ಒಂದು ಆಚಾರ್ಯ ಬೇರೆ ಬರೆದಿದ್ದಾರೆ, ಅದು ಮುಂದೆ ಬರುತ್ತೆ ನಮ್ಗೆ. ಸೊ ಇದು ಇದಾದ ಮೇಲೆ ಅದನ್ನ ತಿಳ್ಕೊಂಡ ಈ ಪ್ರಕೃತಿ, ಈ ಎಂಟು ಮೂಲ ಪ್ರಕೃತಿ, ಆ ಲಿಂಗ ದೇಹ ಅವ್ಯಕ್ತದಿಂದ ಇದು ಲಿಂಗ ಆಗಿ ಅನಾದಿಲಿಂಗ ಅನುಲಿಂಗ ಅಂದ್ರೆ ಅನಾದಿಲಿಂಗ ಯಾವತ್ತು ಇರುವಂತದ್ದು, ಆಮೇಲೆ ಸಂಸಾರಕ್ಕೆ ಬಂದದ್ದು ಅಲ್ಲಿ, ದಟ್ ಈಸ್ ದ ಮೂಲ ಬೀಜ. ಅಲ್ಲಿಂದ ಎಂಟು ಕವಲುಗಳಾಗತ್ತ, ಅಲ್ಲಿ ರೂಟ್, ಯು ಆರ್ ಜಸ್ಟ್ ವಾಂಟ್ ಟು ಅಟ್ಯಾಚ್ ದ ವೆರಿ ರೂಟ್, ಅದಕ್ಕೆ ಇದಾಗತ್ತೆ ವಿಶ್ವಾತೈಸ ಪ್ರಾಗಿ. ಎಂಟು ಹೆಸರುಗಳು ಅಟ್ ಲೀಸ್ಟ್ ನೀನು ಹೇಳು, ಆರ್ ಬರೀ ಪ್ರಣವ ಅಂತ ನಮಸ್ಕಾರ ಮಾಡು ಸಾಕು ನೀನು. ಸೊ ಇದು ಮಾಡಿದ್ರೆ ಏನು ಮಾಡ್ತಾರಂದ್ರೆ, ಆ ಕಂಟಕ ರೂಪದಿಂದಲೇ ಬಕುತರ ಕಂಟಕವ ಅಂದ್ರೆ ಅದ ಫಸ್ಟ್ ಹೇಳಿದಾರಲ್ಲ, ಪಾದುಕೆಯ ಕಂಟಕ ಹೇಗೆ ಒಂದು ಒಂದು ಪಾದರಕ್ಷೆ ಹಾಕೊಂಡ್ರೆ ಮುಳ್ಳು ಚುಚ್ಚೋದಿಲ್ಲವೋ, ಅದನ್ನ ಇಲ್ಲಿ ತಿರುಗಾನ ನೆನಪು ಮಾಡಿಕೊಡ್ತಾರ, ಪಾದುಕೆಯ ಕಂಟಕವ ಅಲ್ಲಿ ಹೇಳಿದ್ದಕ್ಕೆ ಇಲ್ಲಿ ಬರ್ತಾರೆ. ಸೊ ಆ ಈ ಎಂಟು ರೂಪವನ್ನ ನೀನು ದಿನ ಅದಕ್ಕೆ ಅಷ್ಟದಳ ಹಾಕೋದಲ್ಲ ನಾವು, ದಟ್ ಈಸ್ ವಾಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಷ್ಟದಳ ಹಾಕಿ ದೇವ್ರನ್ನ ಇಡ್ತೀವಿ ಅಂದ್ರೆ ಆ ಅಷ್ಟದಳ ಹಾಕೋವಾಗ ಈ ನೆನಪು ಬಂದ್ರೆ ಕಂಟಕವ, ಇವತ್ತು ನಮ್ಗೆ ಏನಾರು ಮುಳ್ಳು ಮುಳ್ಳು ತರ ಏನಾರು ಮನಸ್ಸನ್ನ ಯಾರ್ಯಾರು ಚುಚ್ಚಿದಾರೆ ಅಲ್ಲಿಂದನೂ ತಗೋಬಹುದು. ಅವ್ರು ಯಾರನ್ನ ನಮ್ಗೆ ಏನಾರು ಹೇಳಿ ಮನಸ್ಸು ಚುಚ್ಚಿದಾಗ ಏನಾಗತ್ತೆ, ದೇವ್ರ ಮೇಲೆ ಹೋಗೋದಿಲ್ಲ, ಎಲ್ಲೆಲ್ಲೋ ಅವ್ರ ವಿಷಯಕ್ಕೆ ಹೋಗತ್ತೆ. ಇದೆಲ್ಲ ನಮ್ಗೆ ಸಾಧನೆಗೆ ನಮ್ಮ ಲೆವೆಲ್ಲಿನೂ ತುಂಬಾ ಅಪಕ್ವ ಭಕ್ತಿಯಿಂದ, ಅಪಕ್ವ ಸಾಧಕ ಅಂತ ಹೇಳ್ತಾರೆ ನಾವೆಲ್ಲ, ಅಪಕ್ವರು, ಪಕ್ವ ಆಗಿಲ್ಲ ನಮ್ಮ ಸಾಧನೆ. ಸೊ ಅಪಕ್ವ ಸ್ಥಿತಿಯಲ್ಲಿ ನಮ್ಗೆ ಬರೋ ಕಂಟಕವನ್ನು ಪರಿಹರಿಸುತ್ತಾನೆ. ಹೇಗೆ ಪ್ರತಿದಿನ ಹೇಗೆ ನೆಂಟನಂದಲಿ ನಮ್ಮ ನಮ್ಗೆ ತುಂಬಾ ಬೇಕಾದವರಂತೆ ನೆಂಟನಂದಲಿ ಇದ್ದು ಏನು ಮಾಡ್ತಾನೆ ಅವನು, ನಿಶ್ಚಂಟ ಅದು ನಮ್ಮನ್ನ ರಕ್ಷಣೆ ಪ್ರೊಟೆಕ್ಟ್ ಮಾಡೋದು ಒಂದು. ಇನ್ನೊಂದು ಏನು, ಹಿ ಡಸಂಟ್ ಟೇಕ್ ಯು ಇನ್ ದಟ್ ಪ್ಯಾಥ್ ಆಫ್ ಪಿನ್ ಪ್ರಿಕ್ಸ್ ಅಂದ್ರೆ, ಯಾರು ನಮ್ಮನ್ನ ಪಿನ್ ಪ್ರಿಕ್ಸ್ ಮಾಡಲ್ವಾ ನಾಳೆಯಿಂದ ಅಂದ್ರೆ ಮಾಡ್ತಾರೆ. ಮಾಡಿದ್ರೆ ಇವರ್ ದೃಷ್ಟಿಕೋನ, ಯಾರನ್ನಾರು ನಮ್ಮನ್ನ ಮನಸ್ಸನ್ನ ಚುಚ್ಚುತ್ತಾರೆ, ಅವ್ರು ಏನಾರು ಮಾಡ್ತಾರೆ, ಏನೋ ನಮ್ಮ ಬಗ್ಗೆ ಚಾಡಿ ಹೇಳ್ತಾರೆ ಅಂದ್ರೆ ನಮ್ಗೆ ದುಃಖ ಆಗುತ್ತಲ್ಲ. ನೆಕ್ಸ್ಟ್ ಟೈಮ್ ಬರೋವಾಗ ಏನಾಗತ್ತೆ ಅಂದ್ರೆ ದುಃಖ ಆಗೋದಿಲ್ಲ, ಅಯ್ಯೋ ಏನೋ ಫೂಲಿಶ್ ಪೀಪಲ್ ಪಾ, ಅವ್ರಿಗೆ ಗೊತ್ತಿದ್ದೆ ಅಷ್ಟೇ ಅಂತ. ಯು ವಿಲ್ ಬಿ ಏಬಲ್ ಟು ಬ್ರಷ್ ಇಟ್ ದಟ್ ವೋಂಟ್, ಅವರ ಕಮೆಂಟ್ಸ್ ಇದ್ದೇ ಇರುತ್ತೆ, ನಾವು ಮಾಡಿದ ಪಾಪ ಅವ್ರದ್ದು ಸೇರಿ ಅದು ಬರ್ತೆ. ಹೌ ಯು ಆರ್ ಗೋಯಿಂಗ್ ಟು ಹ್ಯಾಂಡಲ್ ಇಟ್, ಬಿಕಾಸ್ ಯಾರೋ ನಮ್ಮನ್ನ ಬಗ್ಗೆ ಟೀಕೆ ಮಾಡಿದಾಗ ಹೂ ಇಸ್ ದ ವಿಕ್ಟಿಮ್ ಹಿಯರ್, ಅವರು ಟೀಕೆ ಮಾಡಿದ್ದಾರೆ, ವಿ ಬಿಕಮ್ ಅ ಪಾನ್ ಇನ್ ದರ್ ಹ್ಯಾಂಡ್ಸ್, ದೇ ಕ್ಯಾನ್ ಪ್ಲೇ ಅಸ್ ಅರೌಂಡ್, ಸೊ ವಿ ಕಮ್ ಅಂಡರ್ ದೇರ್ ಕಂಟ್ರೋಲ್, ದೇ ಅಚೀವ್ ವಾಟ್ ದೇ ವಾಂಟ್, ಸೊ ಡೋಂಟ್ ಲೆಟ್ ದಟ್ ಟು ಹ್ಯಾಪನ್. ಸೊ ಅದಕ್ಕೆ ಅಯ್ಯೋ ದೇವರು ಆ ಮನಸ್ಥಿತಿಯನ್ನು ಕೊಟ್ಟ, ಅವ್ರಿಗೆ ಹೇಳಿದ್ರೆ ಹೇಳ್ಕೊಂಡು ಹೋಗ್ಲಿ, ಇಫ್ ದೇರ್ ಇಸ್ ಸಮಥಿಂಗ್ ಯು ಕ್ಯಾನ್ ಡೂ ಅಬೌಟ್ ಇಟ್, ಅದರ್ವೈಸ್ ಯು ದೋಸ್ ಥಿಂಗ್ಸ್ ವಿಲ್ ನಾಟ್ ಅಫೆಕ್ಟ್ ಯುವರ್ ಸಾಧನೆ. ಯುವರ್ ಡ್ಯೂಟಿ ಎಲ್ಲೆಲ್ಲಿ ಡ್ಯೂಟಿ ಬರುತ್ತೋ ನಿಮ್ಗೆ ಕರ್ತವ್ಯ ಅದು ಮಾಡಲೇಬೇಕು, ಬಟ್ ಇಟ್ ವೋಂಟ್ ಅಫೆಕ್ಟ್ ಯುವರ್ ಸಾಧನೆ. ಅದು ಹೇಳ್ತಾರೆ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಿಡು, ಅವರೇ ನೋಡ್ಕೊಳ್ತಾ, ದೇವರೇ ನಿನಗೆ ಎಬಿಲಿಟಿ ಇದ್ರೆ ಮಾಡು, ಇಫ್ ಥಿಂಗ್ಸ್ ಆರ್ ಬಿಯಾಂಡ್ ಯು ದೇವರು ಮಾಡಿಸ್ತಾನ. ನಿನ್ನ ಎಲ್ಲಿ ನಿಮ್ಗೆ ಡ್ಯೂಟಿ ಇರುತ್ತೋ ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಯು ಶುಡ್ ನೆವರ್ ಶಿರ್ಕ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಅದು ಮಾಡಬೇಕು. ಉಳಿದದ್ದು ದೇವರು ನೋಡ್ಕೊಳ್ತಾನೆ. ಸೊ ಹಾಗೆ ದುರ್ಜನರ ಬಡಿವ ಅಂತ ಅದನ್ನ ಐದನೇದಲ್ಲಿ ಹೇಳ್ಬಿಟ್ಟು ಆರನೇದಲ್ಲಿ ಹೇಳ್ತಾರೆ ಅವ್ರು ಹೇಗೆ ಮಾಡ್ತಾನ. ಎಂಟು ಪ್ರಕೃತಿಯಿಂದ ದೇವರು ಮಾಡ್ತಾನ ಅಂತ ನೋಡಿದ್ದೀವಿ, ಎಂಟು ದಳದ ಕಮಲ ಹಾಕೊಂಡಿವಿ. ಅವನು ಮಾಡುವ ರೀತಿ ಹೇಗೆ ಅಂದ್ರೆ, ಹೀ ಡಸ್ ಫಸ್ಟ್ ಲೇಯರ್, ನಾವು ಮಾಲಾಕಾರನ್ಯಾಸ ಅಂತ ಮಾಡ್ತಿಲ್ಲ, ಅದನ್ನ ಶುರು ಮಾಡ್ತಾರೆ. ಲಕ್ಷ್ಮೀ ದೇವಿ ಅವಳೇ ಮೂಲ, ನಮ್ಗೆ ಎಲ್ಲವೂ ಜಡ 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 ಜಡವೇ ಇರೋದು. ಸೊ ಆ ಜಡ ದ್ವಾರ ಲಕ್ಷ್ಮೀ ಮಾಡ್ತಾನಂತೆ, ಲಕ್ಷ್ಮೀ ದ್ವಾರ ಮತ್ತು ಅವಳಿಂದ ಬರುವಂತ ತತ್ವಾಭಿಮಾನಿ ದೇವತೆಗಳು ಹೇಳ್ತಾರೆ, ಅವರ ಮೂಲಕವಾಗ ಅವನ ಮುಂದೆ ಏನ್ ಮಾಡ್ತಾನೆ, ಅವನೇ ವಿಷಯಗಳು, ಹೀ ಅವರು ಎಲ್ಲರಲ್ಲಿ ಇದ್ದು ಈ ಸ್ಥೂಲವಾದ ವಿಷಯವನ್ನ ಅವನು ಫಸ್ಟ್ ಸ್ವೀಕಾರ ಮಾಡಿ ನಮಗೆ ಅದನ್ನ ಉಣಿಸ್ತಾನೆ. ಸೊ ಉಣಿಸುವವನು ಯಾರು, ಭಗವಂತ ಈ ದ್ವಾರ ಉಣಿಸ್ತಾನ ಅಂತ ನೀವು ತಿಳ್ಕೊಳ್ಳಿ. ಏನ್ ನಮ್ಗೆ ಕಷ್ಟ ಬಂದ್ರೋ, ಯಾರ್ ನಮ್ಮನ್ನ ಮನಸ್ಸು ಚುಚ್ಚಿದನೋ, ಏನಾದ್ರೂ ಈ ರೀತಿಯಾಗ ಬರ್ತಾ ಇದೆ ಅಂತ ಚಿಂತನೆ ಮಾಡಿದರೆ ನಮ್ಗೆ ಆವಾಗ ಯಾರನ್ನಾರು ಏನಾರು ಮಾಡಿದ್ರೆ, ಯು ಜಸ್ಟ್ ಸಿಟ್ ಬ್ಯಾಕ್ ಅವತ್ ರಾತ್ರಿ, ಯು ಜಸ್ಟ್ ರಿಕಲೆಕ್ಟ್ ದಟ್ ಇನ್ಸಿಡೆಂಟ್, ಯು ಗೋ ಥ್ರೂ ಯು ಪ್ಲಾನ್ ಎವ್ರಿಥಿಂಗ್, ದ ಇನ್ಸಿಡೆಂಟ್ ಆಯಿತು ಇವತ್ತು, ಎಂಡ್ ಆಫ್ ದ ಡೇ ರಿಕಲೆಕ್ಟ್ ದಟ್ ಡೇ ಏನಾಯಿತು ಯಾಕೆ ಆಯಿತು ಅಂತ ಚಿಂತನೆ ಮಾಡಿದ್ರೆ ನನ್ನ ಕರ್ಮಕ್ಕೆ ಅನುಗುಣವಾಗಿ ಹೀಗೆ 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 ದೇವರೇ ಉಂಡು ಉಣಿಸ್ತಾನೆ. ಅವರು ನನ್ಗೆ ಟೀಕೆ ಮಾಡಿಲ್ಲ, ನನ್ನ ಕರ್ಮಕ್ಕೆ ಅನುಗುಣವಾಗಿ ಅದು ಹೀಗೆ ಆಯ್ತು ಅಂತ ಚಿಂತನೆ ಅದು ಮಾಡಬೇಕು. ಸೊ ದೇವರು ಮಾಡಿ ಮಾಡಿಸಿದ ಅಂತ ಚಿಂತನೆ ಮಾಡಿ ಹಾಗೆ ಮಾಡಬೇಕು. ಇಲ್ಲದೆ ಅವರೇ ಕೊಟ್ರು ಇವರೇ ಕೊಟ್ರು ನಾನೇ ಸುಖ ಭೋಗಿ ಅಂತ ಹೀಗೆ ತಿಳ್ಕೊಂಡ್ರೆ ದಟ್ ಬೈಂಡ್ಸ್ ಯು ಇನ್ ಸಂಸಾರ ಅಂಬೋದನ್ನ ಅಲ್ಲಿ ಸ್ವರಮಣ ಅಂಬು ಅದು ಒಂದು ಉಪಾಸನೆ, ಅದು ಒಂದು ಚಿಂತನೆ ಹೆಸರು ಸ್ವರಮಣ. ದೇವರು ನೋಡುವಾಗ ಸ್ವರಮಣ ಅಂತ ಇದ್ರೆ ಈ ಒಂದು ಧರ್ಮವನ್ನ ನಮ್ಮಲ್ಲಿ ಧರ್ಮತನ ಏನು ಅಂತ ಹೇಳಿದಾರಲ್ಲ ಆ ಧರ್ಮ ಹುಟ್ಟುವಂತೆ. ಆ ಒಂದು ಧರ್ಮ ಅಂದ್ರೆ ರಿಲಿಜಿಯಸ್ ಗುಡ್ ಅಂತ ಅರ್ಥಲ್ಲ, ಆ ಒಂದು ಕ್ವಾಲಿಟಿ ದ ರೈಟ್ ಅಪ್ರೋಚ್, ಆ ಧರ್ಮವನ್ನ ನಮ್ಮನ್ನ ಅತಪಾರತಕ್ಕೆ ಹೋಗದಂತೆ ಅಂದ್ರೆ ನಮ್ಮ ಮನಸ್ಥಿತಿ ಇದೆಲ್ಲ ಅದು ನಮ್ಗೆ ಇನ್ನು ಕೆಳಗೆ 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 ಡಿಪ್ರೆಷನ್ ಅಲ್ಲಿ ಹೋಗದಂತೆ ಒಂದು, ಇನ್ನೊಂದು ಕೆಳಗೆ ಕೆಳಗೆ ತಪ್ಪು ಮಾಡುವ ಮೂಲಕವಾಗ ಆ ಒಂದು ನೆಕ್ಸ್ಟ್ ಯೋನಿಗಳು ಏನೋ ಏನೋ ಯೋನಿಗಳು ಬಾರದಂತೆ ನಮ್ಮ ಅದನ್ನ ತಡೆ ಹಿಡಿಯೋದು ಧರ್ಮ ಅಂತ ಹೇಳ್ತಾರೆ. ಸೊ ಹೀಗೆ ಅವನು ಮಾಡ್ತಾನೆ ಅಂತ ಇದನ್ನ ಚಿಂತೆ ಉಂಡುಣಿಪ. ಅದರ್ವೈಸ್ ನೀನು ಆತರ ಇಫ್ ಯು ಡೋಂಟ್ ಥಿಂಕ್ ಅಬೌಟ್ ಗಾಡ್ಸ್ ರೋಲ್ ಥ್ರೂ ಲಕ್ಷ್ಮಿ ಅಂಡ್ ತತ್ವಾಭಿಮಾನಿ ದೇವತೆ ಏನಾಗತ್ತೆ ಅಂದ್ರೆ ಯು ವಿಲ್ ಬಿ ಬಾರ್ನ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್, ತಿರ್ಗಾ ದುಃಖ, ತಿರ್ಗಾ ಇದು, ತಿರ್ಗಾ ನೋವು, ತಿರ್ಗಾ ಯಾರೋ ಚುಚ್ಚುತ್ತಾರೆ, ಏನ ಇದೇ ಆಗ್ತಾ ಇದೆ ಅಂತ ಅದ್ ಹೇಳಿ ಅದು ಒಂದು ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಆಯ್ತು ಲಕ್ಷ್ಮೀ ದೇವಿ ದ್ವಾರ ಮಾಡ್ತಾನೆ. ನೆಕ್ಸ್ಟ್ ಪದ್ಯದಲ್ಲಿ ಬರುವಾಗ ಏಳನೇ ಪದ್ಯದಲ್ಲಿ ಮುಖ್ಯವಾಗಿ ಅಲ್ಲಿ ಏನ್ ಹಾಕ್ತಾನೆ ಉಂಡು ಉಣಿಪ ಅಂತ ಅಲ್ಲಿ ಹೇಳಿದ ಮೇಲೆ ಇಲ್ಲಿ ಅವನೇ ಕರ್ತೃ ಅಂತ ತಿರ್ಗಾ ನಾಡಿಗೆ ಬರ್ತಾರೆ. ಆ ಫಸ್ಟ್ ನಾಡಿ ಪೃತ್ ಪೃತಕ್ಕೂ ನಾಡಿಗಳಲ್ಲಿ ತಿಳ್ಕೋ ಅಂತ ನಾಲ್ಕನೇ ಪದ್ಯದಲ್ಲಿ ಹೇಳಿದಾರಲ್ಲ, ಹೇಗೆ ತಿಳ್ಕೊ ಹೀಗೆ. ನೆಕ್ಸ್ಟ್ ಬಂದದ್ದು ಆ ಭಗವಂತ ಎಂಟಲ್ಲಿ ಇರುವಂತದ್ದು ಅವನ ರೂಪಗಳು, ಆಮೇಲೆ ಲಕ್ಷ್ಮಿ ರೂಪಗಳು, ಆಮೇಲೆ ಅಲ್ಲಿ ಇರುವಂತ ತತ್ವಾಭಿಮಾನಿ ದೇವತೆಗಳು, ಈ ರೂಪ ಎಲ್ಲ ಇಟ್ಟುಕೊಂಡು ಅವನು ಇನ್ನು ಏನ್ ಮಾಡ್ತಾನಂದ್ರೆ ಅಲ್ಲಿ ಇರುವಂತ ಡಿವಿಷನ್ಸ್ ಅನ್ನ ಹೇಳ್ತಾರೆ. ಒಂದೊಂದು ಇಂದ್ರಿಯಗಳು ಅಂತ ತಕೊಂಡ್ರೆ ಇಲ್ಲಿ ಜಸ್ಟ್ ನಾಟ್ ರುಚಿ ರುಚಿರ ಸುಗಂಧ ಶುಚಿ ಅಂತ ಹೇಳೋ ಮೂಲಕ ಊಟ ಭೋಜನ ಒಂದು ಬರುತ್ತೆ, ಅದು ಮಾತ್ರ ಅಲ್ಲ ಎಲ್ಲಾ ವಿಷಯದಲ್ಲಿ ಅಗೇನ್ ದೇ ಗೆಟ್ ಡಿವೈಡೆಡ್ ಇಂಟು ಸತ್ವ ರಜಸ್ ತಮಸ್ಸು ಅಂತಾಗತ್ತೆ, ಮೂರು ತರದ ಕಾರ್ಯಗಳಾಗತ್ತೆ. ಅದು ಥ್ರೂ ಹೌ ಇಟ್ ಕಮ್ಸ್ ಥ್ರೂ ದ ನಾಡಿ ಆಗತ್ತೆ. ಅದಕ್ಕೆ ತಿರ್ಗಾನ ವಿಷ್ಣು ಸಹಸ್ರನಾಮ ಬರುತ್ತೆ, ನಾಡಿಗತ ರೂಪ ವಿಷ್ಣು ಸಹಸ್ರನಾಮ ಸತ್ವ ರಜ ತಮಸ್ ಬರೋದು ವಿಷ್ಣು ಸಹಸ್ರ ಆ ರೂಪಗಳೇ ಬರ್ತದೆ. ಅಲ್ಲಿ ಎಷ್ಟು ರೂಪಗಳು ಅಲ್ಲಿ ಸಮೀರ ನಮಗೆ ಪ್ರೇರಣೆ ಕೊಟ್ಟು ಆ ಒಂದು ಕರ್ತೃ ಯಾರು ಅವನೇ ಸ್ವತಂತ್ರ ಕರ್ತ, ಜನ್ಮ ಕರ್ಮ ಶಮೇ ದಿವ್ಯಂ ಅಂತ ಅಲ್ಲಿ ಹೇಳಿದ. ನಾನು ನನ್ನ ಹುಟ್ಟು ಎಂತಾದ್ದು, ನನ್ನ ಕರ್ಮ ಎಂತಾದ್ದು ಅಂತ ತಿಳ್ಕೊಂತ ಹೇಳಿದಾರೆ. ಅದ್ರ ಮೂಲಕವಾಗ ಸತ್ಯತ ತಿಳ್ಕೊಂಡ್ರೆ ನಿನ್ಗೆ ಮೋಕ್ಷ ಬರುತ್ತೆ. ಮೋಕ್ಷ ಅಂದ್ರೆ ಏನು? ಸುಖ, ಅನ್ಇಂಟ್ರಪ್ಟೆಡ್ ಸುಖ ಸ್ಥಿತಿ, ದಟ್ಸ್ ವಾಟ್ ಅವರ್ ಗೋಲ್. ಅದು ಅಂತ ಹೇಳಿದಾರಲ್ಲ ಕರ್ತೃ ಅಂತ ಹೇಳಿದಾರೆ, ಅಲ್ಲಿ ಇಲ್ಲಿ ಹೇಳ್ತಾರೆ ಕರ್ತೃ ಅಂತ. ಹೇಗೆ ಮಾಡ್ತಾನೆ? ಮುಖ್ಯವಾಗ ಮುಖ್ಯ ಪ್ರಾಣರನ್ನ ಇಟ್ಟು ಮಾಡ್ತಾನೆ. ಯಾಕೆ ಇಲ್ಲಿ ಸಿಕ್ಸ್ ಪದ್ಯದಲ್ಲಿ ಕರ್ಣಮಾಣಿಗಳು ಅಂತ ಹೇಳುವಾಗಲೇ ಮುಖ್ಯ ಪ್ರಾಣ ಬಂದು ಬಿಡ್ತಾರಲ್ಲಿ, ಸ್ಪೆಷಲ್ ಏನು ಅಂದ್ರೆ ಇಲ್ಲಿ ಹೇಳೋದು ಮುಖ್ಯ ಪ್ರಾಣ ಅಂತ ಇಲ್ಲಿ ಹೇಳೋದು ಬರೀ ಅವ್ರ ಮೂಲಕ ಅಂತ ಹೇಳೋದು ಮಾತ್ರ ಅಲ್ಲ. ಅವರೇ ನಾವ್ ಹೇಳ್ತೀವಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಯಾಕೆ ಹೇಳ್ತೀವಿ? ಕರ್ಮ ಮಾಡಿಸಿ ಅದನ್ನ ಕರ್ಮ ಸಮರ್ಪಣೆ, ಕರ್ಮ ಫಲ ಸಮರ್ಪಣೆ ಕಂಟಿನ್ಯೂಸ್ ಆಗ ಅವರೇ ಮಾಡ್ತಾರೆ. ಸೊ ಅವ್ರ ಮೂಲಕ, ಸೊ ಸ್ಪೆಷಲ್ ಆಗಿ ಅಲ್ಲಿ ಕರ್ತೃ ಎನಿಸಿ ನಾಡಿಯೊಳಗೆ ಸಮೀರ ಅಂತ ಅಲ್ಲಿನ ಪ್ರೇರಣೆ ಹೇಗೆ ಪ್ರೇರಣೆ ಬರುತ್ತಾ ಅಂಬುದು ವಾಯುದೇವರ ಮೂಲಕವಾಗಿ ಬರುತ್ತಾ ಅಂಬುದನ್ನ ಅಲ್ಲಿ ಹೇಳಿದ್ದಾರೆ. ಇದು ಏಳನೇದಾದ ಮೇಲೆ ಎಂಟನೇದು ಅದನ್ನ ಸಮ್ಮರೈಸ್ ಮಾಡಿ ಹೀಗೆ ಚಿಂತನೆ ಇಲ್ಲಿ ಒಂದು ಪಾಸ್ ಕೊಟ್ಟು ಸರ್ವತ್ರ ಹೀಗೆ ನಾಟ್ ಜಸ್ಟ್ ನಾಟ್ ಭೋಜನ ಸುರುಚಿ ರುಚಿರ ಸುಗಂಧ ಭೋಜನ ಅಂತ ತಿಳ್ಕೊಬೇಡಿ. ಎಲ್ಲ ಸರ್ವತ್ರದಲ್ಲಿ ಇದು ನನ್ನ ದೇಹದಲ್ಲಿ ಇವಾಗ ಹೇಳ್ತಾ ಬಂದಿದ್ದಾರೆ ನಿನ್ನ ದೇಹದಿಂದ ಇಲ್ಲಿ ನಿನ್ನ ದೇಹದಲ್ಲಿ ಹೇಗಾಗತ್ತೋ ಹಾಗೇನೆ ಸರ್ವತ್ರದಲ್ಲಿ ಅಂತ ನೋಡಿದೆ. ಸರ್ವತ್ರದಲ್ಲಿ ಅಂದ್ರೆ ಎಲ್ಲರದ್ದು ಒಂದು ಎಲ್ಲರ ಒಳಗೆ ಇರುವಂತ ಇಂದ್ರನ ಒಳಗೆ ಇದ್ದು ಇಂದ್ರನ ಮೂಲಕವಾಗಿ ಮಾಡಿಸೋ ಅಷ್ಟು ಇಲ್ಲಿ ಎಲ್ಲದಲ್ಲಿನೂ ದೇವರನ್ನೇ ಒಂದೊಂದು ಕಡೆಯನ್ನು ಮೇಲಿಂದ ಕಾಣುವಂತ ಜಡ ಪ್ರಕೃತಿಯನ್ನ ಬಿಟ್ಟು ಒಳಗೆ ಇರುವಂತ ದೇವರನ್ನ ಚಿಂತೆ, ಅದು ಹರಿ ನಮ್ಮ ಆ ಒಂದು ಬಿಂಬರೂಪ ನನ್ನ ಅಂತರ್ಯಾಮೆಯನ್ನ ಚಿಂತನೆ ಮಾಡಿ. ಆ ಭೀಷ್ಮ ಹೇಳಿದ್ದುದು ಅದೇ ತಾನೇ ಹೇಳಿದ್ದು, ಭೀಷ್ಮ ಹೇಳಿದ್ದುದು ಅಂತ ನಾವು 8x9 ಮಾಡಿದೀವಿ ಅಲ್ಲಿ, 8x8 ಮಾಡಿಲ್ಲ ನಾವು. ಆ ಬಿಂಬನನ್ನ ತಿಳ್ಕೊ ಅಂತ ಹೇಳಿ ಹೀಗೆ ತಿಳ್ಕೊಂಡವರು ದೇವರಲ್ಲೇ ಮನಸ್ಸಿಟ್ಬಿಟ್ರೆ, ಎಲ್ಲಾರು ದೇವರಲ್ಲಿ ಇಟ್ಬಿಟ್ರೆ, ನೀನ್ ಏನು ಕರ್ಮ ಮಾಡ್ತಾ ಇದ್ರು ದೇವರಲ್ಲಿ ಮನಸ್ಸಿರೋವಾಗ, ದೇವರ ಕಾರ್ಯ ದೇವರದಲ್ಲಿ ಮನಸ್ಸಿರಬೇಕು, ಮಾತಿಲ್ಲ ಬರೀ ಬಾಯಿಂದ ಹೇಳೋದಿಲ್ಲ, ಮನಸ್ಸಿಟ್ರೆ ಎಲ್ಲವೂ ನಿನಗೆ ಏನಾಗತ್ತೆ, ಆ ಪುಣ್ಯವೇ ಆಗತ್ತೆ. ಬಿಕಾಸ್ ದೇವರನ್ನ ಚಿಂತನೆ ಮಾಡಿದ್ರೆ ಪುಣ್ಯವೇ ಆಗತ್ತೆ. ಇದು ಬಿಟ್ಟು ನೀನು ಎಷ್ಟು ಭಾರಿ ಹೋಮ ಏನು ಮಾಡಿದ್ರು ಫಲ ಇಲ್ಲ ಅಂದ್ರೆ, ಫಲ ಇಲ್ಲ ಅಂದ್ರೆ ಮೋಕ್ಷ ನಿತ್ಯ ಸುಖ ಸಾಧನ ಆ ಫಲ ಇಲ್ಲ, ಬೇರೆ ಫಲ ಕರ್ಮಕ್ಕೆ ಬಂದೇ ಬರುತ್ತೆ. ಅದು ನೋಡಿದೀವಿ ನಾವು 8th ಅದು ಹೇಳ್ಬಿಟ್ಟು 9th ಏನ್ ತರ್ತಾ ಇದಾರಂದ್ರೆ, 6th verse ನೀವು ವರ್ಷ ಮುಂದೆ ಇಟ್ಕೊಂಡ್ರೆ ಈಸಿರಾಗುತ್ತೆ. 6th ಪದ್ಯದಲ್ಲಿ ಉಂಡು ಉಣಿಪ ಅಂತ ಅಲ್ಲಿ ಒಂದು ವರ್ಡ್ ಹಾಕಿದ್ದಾರೆ. ಸೊ ಆ ಉಂಡು ಉಣಿಸೋದು ಹೇಗೆ ಅಂಬೋದನ್ನ 9th ಹೇಳಿದ್ದಾರೆ. ಉಂಡು ಉಣಿಸೋದು ಹೇಗೆ, ಉಂಡು ಉಣಿಸಬೇಕು. ಸೊ ಏನಾಗತ್ತೆ, ಉಂಡು ಉಣಿಸೋದು ಅಂದ್ರೆ ಬೋತ್ ಈಟರ್ ಅಂಡ್ ಈಟಬಲ್ ಎರಡಲ್ಲಿನೂ, ಮುಂದೆ ಹಿಂದೆನೂ ಅನೇಕ ಸಂಧಿಗಳಲ್ಲಿ ನಮ್ಗೆ ಅದೆಲ್ಲ ಬಂದಿದೆ. ಇಲ್ಲಿ ಬರೋದು ವಿಶೇಷವಾಗಿ ಇರುವಂತ ಅವನ ಸ್ವತಂತ್ರ ರೂಪಗಳನ್ನ ತರ್ತಾರೆ, ಶಿಪಿವಿಷ್ಟ ಎಂಬ ರೂಪವನ್ನ ತರ್ತಾರೆ. ಎಲ್ಲಾ ಕಡೆ ಸ್ಟಾರ್ಟಿಂಗ್ ವಿತ್ ಲಿಂಗ ದೇಹದಿಂದ ಎಲ್ಲದಕ್ಕೇನು ಬರುತ್ತೆ. ಈಟರ್ ಅಂಡ್ ಈಟಬಲ್ ಎರಡಲ್ಲಿನೂ ಅವನು ಇದ್ದು ಮಾಡುವಂತದ್ದು ಅದನ್ನ ಹೇಳ್ತಾರೆ. ಸೊ ಎಲ್ಲಾ ವಿಷಯಗಳು ನುಂಬ ತಿಳಿಸದಲೆ ಎಂಬ ಅದು ಅದೆಲ್ಲ ನಮ್ಗೆ ನೋಡ್ತಾ ಇದ್ದ ತಿಳಿಸೋದಿಲ್ಲ ಅವನು ಅಂತ ಹೇಳಿ ನಮ್ಮ ಕೋಷ್ಟದೊಳಗೆ ನೆಲೆಸಿದ್ದು ಅಂತ ಅದು 9th ಅದನ್ನ ಶಿಪಿವಿಷ್ಟ ಅವನ ರಸಮಯ, ಅವನೇ ಈಸ್ ಅ ಕಂಟ್ರೋಲರ್ ಆಗಿದ್ದಾನೆ ಸರ್ವ ಜೀವರೊಳಗೆ, ಅದು ಅದು ವಿ ಹ್ಯಾವ್ ಟು ಕೀಪ್ ಇಟ್, ಅದು ಅದು ಬರ್ತದೆ. ಅದಾದ್ಮೇಲೆ 10th ಏನ್ ಹೇಳ್ತಾ ಇದ್ದಾರ, ಇವನು ಮಾಡುವಂತ ಕ್ರಿಯೆ ಯಾವ ಯಾವ ವಿಶೇಷ, ವಿಷ್ಣು ಇದು ವಿಷ್ಣು ಸಹಸ್ರನಾಮದೇ ಪೂರ್ತಿ ಪೂರ್ತಿ ಬರೋದು. ಇಲ್ಲಿನೂ ಕಾರಕ ರೂಪ, ಇಲ್ಲಿ ಕಾರಣ ಅಂತ ಕೊಟ್ಟಿದ್ದಾರೆ, ಕಾರಣ ಅಂತ ಅನೇಕ ಕಾಮೆಂಟ್ ಇಲ್ಲೂ ಕಾರಣನೇ ಕೊಟ್ಟಿದ್ದಾರೆ, ಕಾರಕ ಅಂತ ನಾವು ಇಟ್ಟುಕೊಂಡಿವಿ. ಸೊ ಕಾರಕನಾಗಿ ಯಾಕೆ ಅಂದ್ರೆ ಭಾಗವತದಲ್ಲಿ ಬಂದಿದ್ದ ದೇವರು ಹೇಗೆ ಬಂಧನವನ್ನ ಮಾಡುತ್ತಾನೆ, ಮೂರಲ್ಲಿ ಇದ್ದು ಸತ್ವರಜ ತಮೋ ಗುಣವನ್ನ ಬಳಸಿ ಅವನು ಕಾರ್ಯ ಕಾರಣ ಕರ್ತೃತ್ವ ಮೂರಲ್ಲಿನೂ ಇದ್ದು ಹೇಗೆ ಬಂದ್ ಈ ಒಂದು ಹೌ ಹಿ ಹ್ಯಾಸ್ ಟೈಡ್ ದ ಪಾರ್ಸಲ್, ಇಫ್ ಯು ನೋ ಹೌ ಇಟ್ ಇಸ್ ಇನ್ ಟೈಡ್ ಯು ಕ್ಯಾನ್ ಅನ್ಟೈ ಇಟ್ ಈಸ್ಲಿ. ಸೊ ಟೈ ಮಾಡಿದ್ದ ಕ್ರಮವನ್ನ ಹೇಳುವಾಗ ಅಲ್ಲಿ ಹೇಳಿದ್ದಾರೆ ದೇವತೆಗಳು ತತ್ವಾಭಿಮಾನಿ ದೇವತೆಗಳಲ್ಲಿ ಇದ್ದು ಅವನು ಮಾಡುವಂತ ಕ್ರಿಯೆಗಳನ್ನ ದೇವರು ಮಾಡ್ತಾನೆ. ಹೀಗೆ ಬಂಧನವನ್ನು ಮಾಡಿದ್ದಾನೆ ಮೋಹಕಲ್ಪಕ, ಅವನೇ ತೋರಿಕೊಳ್ಳದೆ ಮೋಹಕಲ್ಪಕ, ಅವನೇ ಮೋಹವನ್ನು ಉಂಟು ಮಾಡ್ತಾನೆ, ನಾನೇ ಮಾಡ್ತೀನಿ ಎಂಬ ಮೋಹ ಉಂಟು ಮಾಡ್ತಾನೆ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಏನ್ ಹೇಳಿದ್ದಾರೆ, ಲೈಕ್ ಶಿಪಿವಿಷ್ಟ ಹೇಗೆ ಬಂದಿದೆಯೋ ಉಂಡು ಉಣಿಪ ವಿಷಯದಲ್ಲಿ ಅವನು ಎಲ್ಲಾ ವಿಷಯವನ್ನು ಭೋಗ ಮಾಡ್ತಾನೆ ಶಿಪಿವಿಷ್ಟ ಎಂಬ ಅಂದ್ರೆ ಯಜ್ಞದಲ್ಲಿ ಶಿಪಿವಿಷ್ಟ ಅದನ್ನ ಕೊಡ್ತಾರೆ, ಅದು ಯಜ್ಞ ರೂಪವಾಗಿ ದೇವರ ಸಮರ್ಪಣೆ ಪೂಜಾ ರೂಪವಾಗಿ ಕೊಡೋದು, ಅದನ್ನ ವೇದಕ್ಕೆ ಬಂದ ಆ ಪದ್ಯವನ್ನ ಬಳಸಿದ್ದಾರೆ. ಆಮೇಲೆ 11th ತಿರ್ಗಾನು ನಮ್ಗೆ ವಿಷ್ಣು ಸಹಸ್ರನಾಮದ ಹೆಸರುಗಳೇ ಬರುತ್ತೆ, ಪಂಚಭೂತದಲ್ಲಿ ಮತ್ತು ಸೇವೆಯ ಸೇವಕರಲ್ಲಿ. ಸೊ ಇವನು ಇರುವಂತ ಅವನು ಅರಣಿಯೊಳಗಿಪ್ಪಂತೆ, ಅದೇ ಹವ್ಯವಾಹನು ಅರಣಿಯೊಳಗಿಪ್ಪಂತೆ ಅವನು ತೋರಿಸಿಕೊಳ್ಳದೆ ಆ ಒಂದು ಬೆಂಕಿ ಹೇಗೆ ಅರಣಿ ಕಟ್ಟಿಗೆಯಲ್ಲಿ ಇರುತ್ತೋ ಹಾಗೆ ಈ ಹೆಸರಿನಿಂದ ಒಂದೊಂದಲಿನ ಪಂಚಭೂತದಲ್ಲಿ ಇರುವಂತ ಒಂದೊಂದಲಿನೂ ಅವನ ಇರುವಂತ ಒಂದು ವಿಶೇಷ ಸ್ವತಂತ್ರ ರೂಪಗಳ ನಾಮವನ್ನ ಅಲ್ಲಿ ಹೇಳಿದ್ದಾರೆ. ಅದು ಹೇಳಿದ ಮೇಲೆ ಇದು ಎಲ್ಲ ಆದ ಮೇಲೆ ಇಲ್ಲಿ ಒಂದು ಬಂದಿದೆ ನಮ್ಗೆ ಶಿಪಿವಿಷ್ಟ ಅಂತ ಒಂದು ಬಂದಿದೆ ಅಲ್ಲ, ಶಿಪಿವಿಷ್ಟ ಎಲ್ಲಾ ವಿಷಯಗಳನ್ನು ಉಂಬ ಅಂತ ಬಂದಿದೆ 9th ಶಿಪಿವಿಷ್ಟ ರೂಪದಿಂದ ಉಂಡು ಉಣಿಪ, ಉಂಡು ಉಣಿಪ ಅಂತ 6th ಹೇಳಿದ್ದನ್ನ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಶಿಪಿವಿಷ್ಟ ಅಂತ ಹೇಳಿದ್ದಾರೆ. ಶಿಪಿವಿಷ್ಟ ಅಂಬೋದು ನಮ್ಗೆ ನೆನಪು ಬರೋದು ಸ್ವಲ್ಪ ಕಷ್ಟ ಆಗತ್ತೆ, ಅದಕ್ಕೆ ಸಂಬಂಧಪಟ್ಟ ಆ ಒಂದು ನಾಮ ರೂಪ ಶಿಪಿವಿಷ್ಟ ರೂಪ ಹೇಗಿರುತ್ತದೆ ಅಂದ್ರೆ ಹೇಳಕ್ಕೆ ಬರಲ್ಲ. ಇನ್ಸ್ಟೆಡ್ ಇಫ್ ಯು ಸೇ ವಾಮನನಾಗಿ ಋಷಿಕೇಶನಾಗಿ ಇದ್ದಾನೆ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಈಸಿಯರ್. ಸೊ ಅದಕ್ಕೆ ರೂಪ ನಾಮ ಗುಣವನ್ನ ಕೊಟ್ಟು 12th ಆ ದೇವರ ಒಂದು ವಿಗ್ರಹ ನಾವು ಇಟ್ಟುಕೊಳ್ಳಕ್ಕೆ ಕನ್ವೀನಿಯಂಟ್ ಆಗಿ ಕೊಟ್ಟಿದ್ದಾರೆ ಅವರು. ಶುಚಿಷತ್ ಹೋದ ಒಂದು ಹಂಸ ಸೂಚಿಸಿದ ಇಲ್ಲಿ ಎರಡು ವಿಶೇಷವಾಗಿ ತಿಳ್ಕೊ, ಅದು ನಿನ್ನ ದೇಹದಲ್ಲಿ ತಿಳ್ಕೊ, ಅದು ಇಲ್ಲಿ ಮನ ಮೊದಲ ಇಂದ್ರಿಯಗಳು ಹೇಳಿದ್ದಾರೆ ನಮ್ಗೆ ಟೆಂತ್ಲಿ. ಅದ್ರ ಜೊತೆಯಲ್ಲಿ ವಾಯುದೇವರ ತಿರ್ಗ ಅಲ್ಲಿ ಹೇಳಿದಾರಲ್ಲ ಯಾವ ಇಲ್ಲಿ ಸಮೀರನೊಳಗೆ ಕರ್ತೃ ಎನಿಸುವ ಅಂತ ಹೇಳ್ತಾರೆ, ಅಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ ಶುಚಿಷತ್ ಅಂತ ಅಂಬೋ ಹೆಸರಿನಿಂದ, ಶುಚಿ ಎಂಬೋ ಹೆಸರು ವಾಯುದೇವರು, ಅವರಲ್ಲಿ ಇವನು ಇದ್ದಾನೆ, ಅವನು ವಾಮನನಾಗಿದ್ದಾನೆ. ಆಮೇಲೆ ಕೋತ ಅಂದ್ರೆ ವಾಯುದೇವರಲ್ಲಿ ನೋಡಿದ್ವಿ ಕರ್ತೃ ಯಾಕೆ ವಿಶೇಷ ಅಂದ್ರೆ ಸಮರ್ಪಣೆ ಕರ್ಮ ಸಮರ್ಪಣೆಯನ್ನು ಮಾಡ್ತಾನೆ, ಅದು ವಾಯುದೇವರದ್ದು ತಿಳ್ಕೋಬೇಕು. ಸೊ ಹಾಗೆ ಎರಡು ರೂಪ ವಾಮನ ಋಷಿಕೇಶ ಅಂತ ಎರಡನ್ನ ನೀನು ತಿಳ್ಕೋ ಅಂತ ಎರಡು ರೂಪಗಳು ಚಿಂತೆ, ವಾಮನ ಋಷಿಕೇಶ ಅಂತ ನೀನು ತಿಳ್ಕೋ, ಉಂಡೋಡಿಸುವ ರೂಪಗಳು ಅಂತ ಅದನ್ನ ವಾಯುದೇವರ ಅಂತರ್ಗತವಾಗ ತಿಳ್ಕೋ ಅಂತ ಹೇಳಿ ನೆಕ್ಸ್ಟ್ ಬಂದು ಹೇಳ್ತಾರೆ. ಇಲ್ಲಿ ಹಿಂದೆ ಬಂದ ತಾಟೆ ಇದೆಲ್ಲ ತಿರುಗಾನ ಸಮರೈಸ್ ಮಾಡಿ ಪ್ರೇರಿಯ ಪ್ರೇರ ಸೊ ಒಂದೊಂದೊಂದೊಂದು ಪ್ರೇರಕ ಪ್ರೇರಿಯ ಅದು ನೋಡ್ತಾ ಬಂದಿವಿ. ಪ್ರೇರಕ ಪ್ರೇರಿಯ ತನ್ನಾಮ ತನ್ನ ರೂಪದಲ್ಲಿ ಒಂದೊಂದಲ್ಲಿ ಅವನೇ ಇದ್ದು ಇಲ್ಲಿ ಹೇಳುವಂತದ್ದು ಏನು ವಿಶೇಷ ಅಂದ್ರೆ ವಾಮನ ಋಷಿಕೇಶ ವಾಮನನಾಗಿ, ವಾಮನ ಅಂಬೋದು ವಾಮನನಾಗಿ ಒಳಗೆ ಇರುವಂತ ಚಿಕ್ಕ ಬಲಿಚಕ್ರವರ್ತಿ ಇದ್ರೆ ನೆನಪು ಅದಕ್ಕೆ ಅದಕ್ಕೆ ಆ ಕತೆ ಭಾಗವತ ಇದು ತಿಳ್ಕೊಳ್ಳೋಕೆ ಕಷ್ಟ ಇದ್ರೆ ಬಲಿಚಕ್ರ ಬಲಿ ಮಹಾರಾಜ ದೀಪಾವಳಿ ಟೈಮಲ್ಲೂ ಮಾಡ್ತೀವಿ ನಾವು. ಆ ಬಲಿ ಮಹಾರಾಜನ ಕಥೆಯನ್ನ ತಿಳ್ಕೊಂಡು ಅವನು ಏನ್ ಮಾಡಿದ್ದ ಅಂತ ತಿಳ್ಕೊ, ವಾಮನನೇ ವಿಶ್ವರೂಪ ತಗೊಂಡು ಬಂದ, ಅವನೇ ವಿರಾಟ್ ರೂಪವನ್ನ ಅದು ನಮ್ಮಲ್ಲಿ ಇದೆ ಅದು ಕ್ರಿಯಾವಸಾನೆ ಪ್ರೇತ ಸ್ಮರಯತ ಅಂತ ವಿರಾಟ ರೂಪ ಚಿಂತನೆ ಅಂತ ಇರತ್ತೆ. ಆ ವಿರಾಟ್ ಎಲ್ರು ಮಾಡ್ತಾರೆ ಇದು ಪ್ರಾಯಶ್ಚಿತ್ತಕ್ಕೆ ಪುರುಷ ಸೂಕ್ತಗಳ ಗಂಡಸರು ಹೇಳುವ ಕ್ರಮ ಒಂದೊಂದು ಪುರುಷ ಸೂಕ್ತದಲ್ಲೇ ಆಗ್ಬೇಕು. ಪುರುಷ ಸೂಕ್ತ ಅಂತ ಅವ್ರು ಪುರುಷ ಸೂಕ್ತಕ್ಕೆ ಒತ್ತು ಕೊಡ್ತಾರೆ. ಏನ ಪುರುಷ ಸೂಕ್ತ ಈಸ್ ನಥಿಂಗ್ ಬಟ್ ಈ ವಿರಾಟ ರೂಪದ ಚಿಂತನೆ. ವಿರಾಟ್ ಅಂತ ಅಲ್ಲಿ ಹೇಳಲ್ಲ, ಪುರುಷ ಸೂಕ್ತ ಆ ಪುರುಷನ ಆ ವಿರಾಟ ಪುರುಷನ ಚಿಂತನೆ ಅದು. ಅದಕ್ಕೆ ಸಿಂಪಲ್ ಆಗ ನಮ್ಗೆ ವಿರಾಟ ಪುರುಷನ ರೂಪ ವಿರಾಟ ಪುರುಷ ರೂಪನು ಒಂದು ನಾಲ್ಕು ರೀತಿಯಾಗಿನೂ ಮಾಡಬಹುದು ಅಂತ ಭಾಗವತದಲ್ಲಿ ಬರುತ್ತೆ. ಸೊ ಸಿಂಪಲ್ ಆಗ ಒಂದು ಒಂದು ತ್ರೀ ಒಂದು ಮೂರು ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ಫೋರ್ಟೀನ್ ಲೋಕಗಳು ಫೋರ್ಟೀನ್ ಅಲ್ಲಿ ಬಂದದ್ದು ತುಂಬಾ ಸ್ಟಾರ್ಟರ್ ಜಸ್ಟ್ ತ್ರೀ ವಿಲ್ಡು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಭಾಗೀರಥಿ ಜನಕನು ಅಂತ ತ್ರಿವಿಕ್ರಮ ರೂಪ. ಆ ಭಾಗೀರಥಿ ಜನಕ ತ್ರಿವಿಕ್ರಮ ವಿರಾಟ್ ತ್ರಿವಿಕ್ರಮ ಅಂದ್ರೆ ತ್ರಿವಿಕ್ರಮ ಭಾಗೀರಥಿ ಜನಕ ಅಂದ್ರೆ ಪೂರ್ತಿ ಬಂದದ್ದೆ ಅದೇ ವಿರಾಟ ರೂಪವೂ ಆಗತ್ತೆ. ಸೊ ವಾಮನ ತ್ರಿವಿಕ್ರಮ ಅಂದ್ರೆ ಬೇಸಿಕಲಿ ವಿರಾಟ್ ಎಲ್ಲಿ ಬಂತರಿ ಇಲ್ಲಿ ಅಂದ್ರೆ ಈ ವಾಮನ ಪುಟ್ಟು ವಾಮನೆ ತ್ರಿವಿಕ್ರಮನಾಗಿ ಬಂದ ಅಲ್ಲಿಂದ ಹೊರಗೆ ಅಂದ ಬಂದ ನೀರು ಒಳಗೆ ಬರುತ್ತೆ ಅಂತ ಪೂರ್ತಿ ಆ ತ್ರಿವಿಕ್ರಮ ರೂಪ ಅದು ಬಲಿಚಕ್ರತಿಗೆ ಕಾಣಿಸಿದ ರೂಪ ಪೂರ್ತಿ ಎಲ್ಲ ಕಂಪ್ಲೀಟ್ ಕವರ್ ಆಯ್ತು ಅದೇ ವಿರಾಟ ಅಂತ ನಾವು ಹೇಳ್ತೀವಿ ವಿರಾಟ ಪುರುಷ ಅಂತ. ಸೊ ಅದನ್ನ ನೀವು ನೋಡಿ ಅದನ್ನ ದೇವರನ್ನ ಆ ಚಿಂತನೆ ನೀವು ಮಾಡಿ ಪವಿತ್ರ ಆಗ್ತೀರಾ ಗಂಗಾ ಜಲ ಪವಿತ್ರ ಆಗ್ತೀರಾ ಅಂತ ಅದನ್ನ ಹೇಳ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಅಲ್ಲಿ ಹೀಗೆ ಚಿಂತನೆ ಮಾಡಿ ಅವರೇ ಮುಖ್ಯ. ಸೊ ಕರ್ಣ ನಿಯಾಮ ಕರ್ಣ ನಿಯಾಮಕನ್ನ ಸರ್ವತ್ರದಲ್ಲಿ ನೆನವುತ್ತಿರು. ಸೊ ನಮ್ಗೆ ಗೊತ್ತು ಎಲ್ಲ ಕಡೆಯನ್ನು ಅವನನ್ನ ನೆನಪು ಮಾಡಿಕೊ. ಹಾಗೆ ಹಾಗೆ ನಿಮ್ಗೆ ಕಷ್ಟ ಬಂದಾಗ ಸುಖ ಬಂದಾಗ ಕರ್ಮ ಮಾಡುವಾಗ ಕರ್ಮ ಮಾಡೋ ಕಾಲದಲ್ಲಿ ಆ ಚಿಂತನೆ ಕರ್ಮ ಸಂಕಲ್ಪ ಮಾಡುವಾಗ ಯಾವಾಗ್ಲೂ ಆ ಚಿಂತನೆಯನ್ನು ಕೊಡ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟುಬಿಟ್ಟು ಪುರುಷೇಶನಲ್ಲಿ ಭಕ್ತಿ. ಸೊ ಏನು ಮಾಡಬೇಕು ನೀನು ಏನು ಮಾಡಬೇಕು ಅಂದ್ರೆ ಏನು ಬೇಡಬೇಕು ಅಲ್ಲಿ ಹೇಳಿದ್ದಾರೆ ನಾಲ್ಕರ ಅಂದ್ರೆ ಪುರುಷಾರ್ಥವನು ಬೇಡದಲೆ ಅಂತ ಎರಡನೇದಲ್ಲಿ ಹೇಳಿದಾರಲ್ಲ ಎರಡನೇದಲ್ಲಿ ಪುರುಷ ನಾಲ್ಕರಲ್ಲೊಂದು ಪುರುಷಾರ್ಥವನು ಬೇಡದಲೆ ಅಂದ್ರೆ ಏನು ಬೇಡಬಾರ್ದು ಏನು ಬೇಡಬಾರ್ದು ಅಂದ್ರೆ ಏನ್ ಬೇಡೋದು ಇದೇ ಇದಲ್ಲ. ಅದಕ್ಕೆ ಇನ್ನೊಂದು ರೀಸನ್ ಇಲ್ಲಿ ಕೊಡ್ತಾರೆ ಭಕೃತಿಯ ಬೇಡು ಕೊಂಡಾಡು ಅಂತ ಕೇಳ್ತ. ಬೇಡ ಬೇಡ ಅಂತೀರಾ ಬೇಡ ಅಂತೀರಾ ಅಂದ್ರೆ ಅಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ಉಳಿದದು ಎಲ್ಲವೂ ಬೇಡದೆ ಬಂದೇ ಬರುತ್ತೆ ಬಂದೇ ನಮ್ಗೆ ಎಲ್ಲವೂ ಬರುತ್ತೆ. ಮೋಕ್ಷವೂ ಬಂದ ಅಂದ್ರೆ ಸ್ವರೂಪದಲ್ಲಿ ಇರುವಂತದ್ದು ಎಲ್ಲವೂ ಬರುತ್ತೆ ನಮ್ಗೆ ಅಂದ್ರೆ ಮೋಕ್ಷನೂ ಬರುತ್ತೆ ನಮ್ಗೆ. ಏನು ಬೇಡ ಬೇಕು ಅಂದ್ರೆ ಆ ಭಗವಂತನಲ್ಲಿ ಭಕ್ತಿಯನ್ನ ಬೇಡಬೇಕು ಅಂತ ಮೋಕ್ಷ ಸಿಕ್ಕೇ ಸಿಕ್ಕತ್ತ ನಮ್ಗೆ. ಬೇಕಾದ ಭಕ್ತಿ ಜ್ಞಾನ ಭಕ್ತಿನ ಬೇಡಬೇಕು ಅಂಬುದು ಅದು ಯಾಕೆ ಅದು ಬೇಡಬೇಕು ಅಂದ್ರೆ ಜೀವನ ಧರ್ಮ ಜೀವನಿಗೆ ಇಚ್ಛಿಸುವುದು ಒಂದು ಜಡಕ್ಕೆ ಇಚ್ಛೆ ಒಂದು ನಾವು ಟೇಬಲ್ ಚೇರ್ ಡಸ್ ನಾಟ್ ಹ್ಯಾವ್ ಅ ಡಿಸೈರ್ ಓನ್ಲಿ ದ ಜೀವ ಹ್ಯಾಸ್ ಡಿಸೈರ್. ಸೊ ಅದು ಬೇಡೋದು ಆ ನಮ್ಗೆ ಬೇಕು ಅಂಬುದು ಆ ಭಕ್ತಿ ಬೇಕು ಆ ಭಕ್ತಿ ಎಂಬುದು ಅಲ್ಲೇ ಇರುವಂತ ವಿಷಯ ಆಗತ್ತೆ ಜೀವ ಇಚ್ಛಿಸುವುದಾಗತ್ತೆ. ಸೊ ಇಚ್ಛಿಸುವುದು ಅದನ್ನೇ ತಪ್ಪೇ ಇಲ್ಲಿ ವಾಟ್ ಎವರ್ ಇಸ್ ಇನ್ ಟ್ಯೂನ್ ಟು ಯರ್ ನೇಚರ್ ಅದು ತಪ್ಪೇ ಇಲ್ಲ, ದಟ್ಸ್ ವಾಟ್ ಯು ಆರ್ ಇವೆಂಚುಲಿ ಗೋಯಿಂಗ್ ಟು ಗೆಟ್ ಆಲ್ಸೋ. ಸೊ ಅದಕ್ಕೆ ಹೇಳ್ತಾರೆ ಅವರು, ಪುರುಷೇಶನಲ್ಲಿ ಭಕುತಿಯ ಬೇಡು ಕೊಂಡಾಡು ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟುಬಿಟ್ಟು ನೆಕ್ಸ್ಟ್ ಬರುವಾಗ ಈ ಕರ್ಮ ಸಮರ್ಪಣೆ ಅಂದ್ರೆ ಕರ್ಮ ಸಮರ್ಪಣೆ ಆದ ಮೇಲೆ ಫಲ ಬರುತ್ತೆ. ಫಲ ಈಸ್ ಎವ್ರಿಥಿಂಗ್. ಇವಾಗ ನಾವು ಹೀಗಿದ್ದೀವಿ ಅಂದ್ರೆ ಇಟ್ ಇಸ್ ಡ್ಯೂ ಟು ಸಮ್ ಅದರ್ ಕರ್ಮ ಇನ್ ದ ಪರ್ಸ್. ಅದಕ್ಕೆ ಸೊ ಈ ಫಲ, ಆ ಫಲ ಅನುಭವ ಮಾಡುವಾಗ ಆವಾಗಲು ದೇವರನ್ನ ಸ್ಮರಣೆ ಮಾಡಬೇಕು ಎಂಬುದನ್ನ 16th ಸಮರ್ಪಣೆ, ಕರ್ಮ ಸಮರ್ಪಣೆ ಫಲ ಸಮರ್ಪಣೆಯನ್ನ ಹೇಳಿ ಅಲ್ಲಿ ಫಲ ಸಮರ್ಪಣೆ ಜೊತೆಯಲ್ಲಿ ಏನು ಒಂದು ವಿಷಯ ಹೇಳ್ತಾರಂದ್ರೆ, ಇದು ಮಾಡುವ ಮೂಲಕವಾಗಿ ಏನೇ ಫಲ ಬಂದನು ಅಲ್ಲಿ ಹೇಳಿದಾರಲ್ಲ, ಕೊಟ್ಟು ದನ ಅದೇ ಎರಡನೇಲಿ ಬಂದದ್ದೇ ತಿರುಗನ ಹೇಳ್ತಾರೆ, ಅವನು ಕೊಟ್ಟುದನ್ನ ಭುಂಜಿಸು ಅಂತ ಹೇಳ್ತಾರ. ಜಗದುದರ ಕೊಟ್ಟದನ್ನ ಭುಂಜಿಸು ಅಂತಾರ. ಅದನ್ನೇ ಬೇಸಿಕಲಿ ದಟ್ ಈಸ್ ಎಕ್ಸ್ಪ್ಲೇನ್. ಆ ಒಂದು ವರ್ಡ್ ಸೆಕೆಂಡ್ಲಿ ಬಂದದನ್ನ ದಟ್ ಎಕ್ಸ್ಪ್ಲನೇಷನ್ 16th ಬರ್ತದೆ. ಇದು ಮಾಡುವ ಮೂಲಕವಾಗಿ ಏನು ಪ್ರಯೋಜನ? ಅವನು ಕೊಟ್ಟದ್ದನ್ನ ನಾನು ಭುಂಜಿಸುವ ಮೂಲಕವಾಗಿ ಏನು ಅಂದ್ರೆ, ಅವನು ದೇವರು ಕರುಣಾಳು ಕರುಣಾಳು ಅಂತ ಎಲ್ಲಾ ಕಡೆನು ಹೇಳ್ತಾನೆ ಬಂದಿದ್ದಾರೆ. ಬಟ್ ಅವನು ಕರುಣಾಳು ಆಗಿ ಇದ್ದಾನೆ, ಬಟ್ ನೀನು ಅವನ ಕರುಣೆಯನ್ನ ಕೇಳಬೇಕು ಅಂದ್ರೆ ನೆನಪು ಮಾಡಿಕೊಂಡ ತಾನೆ ಅವನು ಕೊಡ್ತಾನೆ. ಸೊ ಯು ಹ್ಯಾವ್ ಟು, ಸೊ ಕರುಣವನ್ನ ಅವನ ಕರುಣವನ್ನ ಪಡೆಯಬೇಕು. ಅವನು ಕರುಣಾಳು ಅಂದ ಮಾತ್ರಕ್ಕೆ ಎಲ್ಲರ ಮೇಲೂ ಕರುಣೆ ಮಾಡ್ತಾ ಹೋಗೋದಿಲ್ಲ. ಅವನ ಕರುಣೆಯನ್ನ ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಸಂಪಾದನೆ ನಾವು ಮಾಡಬೇಕು, ಅವನು ಇದು ಕೊಟ್ಟಿಲ್ಲ. ಅಪ್ಪ ನಿನಗೆ ಈ ಒಂದು ಜನ್ಮದಲ್ಲಿ ಈ ಒಂದು ಇವತ್ತು ಹೀಗೆ ನಾನು ಈಗ ಇರಬೇಕು ಅಂಬುದು ನಿನ್ನ ಕರ್ಮಕ್ಕೆ ಅನುಗುಣವಾದ ಒಂದು ಪ್ಯಾಕೆಟ್ ಮಾಡಿ ನಿನಗೆ ಕೊಟ್ಟಿದ್ದೀನಿ. ಏ ನನ್ಗೆ ಬೇಡಪ್ಪ ನನ್ಗೆ ಬೇರೆ ಅಂತ ಕೇಳಿದ್ರೆ ಅವನ ಕರುಣೆಯಲ್ಲಿ ಯು ಡೋಂಟ್ ಇವನ್ ನೋ ವಾಟ್ ಈಸ್ ಗುಡ್ ಫಾರ್ ಯು, ಏನು ನಮ್ಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಿದೆ ಅವನು ನಿನ್ನ ಉಪಕಾರ ಮಾಡ್ಲಿಕ್ಕೆ ಇದು ಕೊಡ್ತಾ ಇರುವಾಗ ಯು ರಿಜೆಕ್ಟ್ ಇಟ್, ಹೇಗೆ ಅವನ ಕರುಣೆ ನಿನ್ಗೆ ಸಿಕ್ಕತ್ತೆ? ಆದ ಕಾರಣದಿಂದ ಅವನು ಕೊಟ್ಟಿದ್ರು ಅವನಿಗೆ ಹೇಗೆ ಕೊಡಬೇಕು ಅಂತ ಗೊತ್ತು. ಅದು ಮಾತ್ರ ಅಲ್ಲ, ಬೇಡ ಅಂದ್ರೂ ಉಣಿಸ್ಬಿಡ್ತಾನೆ ಅವನು, ಇನ್ನು ಜೋರಾಗಿ ಉಣಿಸ್ಬಿಡ್ತಾನೆ. ಸೊ ಅವನು ನನಗೆ ಇದು ಒಳ್ಳೇದು ಅಂತ ಕೊಟ್ಟಿದ್ದಾನೆ, ಅದನ್ನ ತೃಪ್ತಿಯಿಂದ ಸ್ವೀಕಾರ ಮಾಡು. ಆವಾಗ ಲಕ್ಷ್ಮೀ ನಿವಾಸನ ಲಕ್ಷ್ಮೀಪತಿಯಾದ ನಾರಾಯಣನ ಕರುಣವೇ ಸಂಪಾದಿಸು ಅಂತ ಹೇಳಿ ಅವಾಗೆ ಮಾಡಿದ್ರೆ ಏನು ಲಾಭ, ನಿನಗೇ ಲಾಭ ಅಂತ. ಅವನು ಕೊಟ್ಟಿದ್ದಾನೆ, ಸ್ವೀಕಾರ ಮಾಡು. ಹೀ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯು, ಯು ಡೋಂಟ್ ಹ್ಯಾವ್ ಟು ಹೊರಗೆ ಇದ್ದು, ಹೀ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯು, ನಿನ್ಗೆ ಚಿಂತನೆಯೇ ಬೇಡ ಅಂತ 16th ಹೇಳ್ಬಿಟ್ಟು ಅದನ್ನ ಹೇಳ್ಬಿಟ್ಟು 17th ಈ ಒಂದು ವಿಶೇಷಣಗಳನ್ನ ನಮ್ಮ 3ನೇ ಸಂಧಿಯಲ್ಲಿ ಬಂದದ್ದನ್ನೇ ತಿರುಗಾ ಇನ್ನೊಂದು ಮುಖದಿಂದ ಆ ಪರಮ ಸಕಲೇಂದ್ರಿಯಗಳು ಇಲ್ಲಿ ಅಗೇನ್ 3ನೇ ಸಂಧಿಯೂ ಆಗತ್ತೆ. 3ನೇ ಪದ್ಯದಲ್ಲಿ ವಿಶ್ವವ್ಯಾಪಕ ಕರ್ತೃ ಅಂತ ಬಂತು. ಕರ್ತೃಗೆ ಇಷ್ಟು ತನಕ ಅವನು ಹೇಗೆ ಹಾಗೆಲ್ಲ ಮಾಡ್ತಾ ಅಂತ ವಿಶ್ವವ್ಯಾಪಕ ಅಂತ ಅಲ್ಲಿ ಬಂದಿದೆ. ಸೊ ವಿಶ್ವ ಅಂದ್ರೆ ನಾವು ಎಲ್ಲಾ ಪ್ರಪಂಚದಲ್ಲೂ ವ್ಯಾಪ ಮಾಡಿದ್ವಿ. ವಿಶ್ವ ನಮ್ಗೆ ಗೊತ್ತಲ್ಲ, ವಿಶ್ವ ವಿಷ್ಣುರ್ವ ಷಟ್ಕಾರ ವಿಶ್ವ ಅಂತ ಚಿಂತನೆ ಮಾಡಿದ್ವಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ವಿಶ್ವ ಅಂದ್ರೆ ಜೀವಕ್ಕೆನ ವಿಶ್ವ, ವಿಶ್ವ ಅಂದ್ರೆ ವಾಯುದೇವರು ಅರ್ವಿ ಜ್ಞಾನ ಉಳ್ಳ ಜ್ಞಾನ ಪಡೀಲಕ್ಕೆ ಸಮರ್ಥರಾದ ಜೀವಿಗಳು ನಾವೆಲ್ಲರೂ ಎಲ್ಲ ಜೀವಿಗಳು ಅಂತ ಮೀ ಅಂತ ಬರಲ್ಲ. ಸೊ ಹಾಗೆ ಅಲ್ಲಿ ಇಲ್ಲಿ ವ್ಯಾಪಕನು ಎಲ್ಲಿ ಆಗಿದೆ ಅಂದ್ರೆ ನಮ್ಮ ಪ್ರತಿ ಹಿಂದೆ ಇಷ್ಟ ತನಕ ಅದು ಹೇಳಿದ್ದಾರೆ. ಇವಾಗ ಪೂರ್ತಿ ಡೈಜೆಸ್ಟಿಂಗ್ ಇಟ್, ಒಂದೊಂದಲ್ಲಿನೂ ಅವನು ವ್ಯಾಪಕವಾಗಿ ಆ ಪರಮ ಅಲ್ಲಿರುವಂತ ಆ ಪರಮ ಇಷ್ಟು ತನಕ ಹೇಳ್ತಾ ಬಂದಿದ್ದೀವಿಲ್ಲ, ಆ ಪರಮ ಸಕಲೇಂದ್ರಿಯಗಳಲ್ಲಿನೂ ವ್ಯಾಪಕನಾಗಿ ಅವನು ಇದ್ದು ಆ ದಿಸ್ ಇಸ್ 17th ಇಸ್ ಸಮ್ಮರೈಸಿಂಗ್ ದ ಎಂಟೈರ್ ಥಿಂಗ್, ಎಂಟೈರ್ 16 ಪದ್ಯಗಳನ್ನು ಸಮ್ಮರೈಸ್ ಮಾಡಿ ಹೇಳ್ತಾರೆ. ತಾನಾಗಿ ವಿಷಯಗಳ ತಾ ಪರಿಹಿಸು ತಿಳಿಸಿದ್ರೆ ಅದು ನಮ್ಗೆ ಗೊತ್ತು. ಸೊ ತೋರಿಸ್ಕೊಳ್ಳದೆ ಇಲ್ಲಿ ವಿಶೇಷ ಏನು ಅಂದ್ರೆ ಈ ಹೆಸರುಗಳು, ಪುರುಷ ಅಂಬೋ ಹೆಸರು ವಿಶೇಷ. ಪುರುಷ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಅಂದ್ರೆ ಅವೇರ್, ಜಾಗೃತ ಅವಸ್ಥೆಯಿಂದ ನಾವು ಎದ್ದು ತಾನೆ ಕೂತಿದ್ದೀವಿ ಇವಾಗ ಅಂತ ಇಲ್ಲ, ದೇವರ ವಿಷಯದಲ್ಲಿ ನಾವು ಹೇಳಬೇಕು, ದೇವರ ವಿಷಯದಲ್ಲಿ ಎಚ್ಚರ ಬರಬೇಕು ನಮ್ಗೆ. ಸೊ ಅದು ಬರಬೇಕು ಅಂತ ಪುರುಷ ಅಂಬೋ ಚಿಂತನೆ ಕೊಡ್ತಾ ಪುರುಷ. ಅದಕ್ಕೆ ಗೀತೆಯಲ್ಲಿ ಬಂದಿದೆ ಅದು, ಗೀತೆಯಲ್ಲಿ ಗೀತೆಯತ್ತರು ಅದನ್ನೇ ಹೇಳ್ತಾರೆ, ಪುರುಷ ಅಂಬೋ ಶಬ್ದ ಯಾಕೆ ರಾಯರು ಹೇಳ್ತಾರೆ, ಯಾಕೆ ಬಂದಿದೆ, ಜಾಗೃತ ಅವಸ್ಥೆಯಲ್ಲಿ ಜ್ಞಾನ ಪಡಿಬೇಕು. ಸೊ ದೇವರ ವಿಷಯದಲ್ಲಿ ಜಾಗೃತನಾಗಬೇಕು ಅಂದ್ರೆ ಅದಕ್ಕೆ ಪುರುಷ, ಪುರುಷ ಅಂಬೋದಕ್ಕೆ ಅನೇಕ ಮೀನಿಂಗ್ ಇದೆ. ಇಲ್ಲಿ ಬರುವಂತ ಮೀನಿಂಗ್ ಪುರುಷ, ಪುರಾಣ ಪುರುಷ ಅಂತ ಬಂದಿದೆ, ಆಮೇಲೆ ಪಾಪರಹಿತ. ಸೊ ಹೀಗೆ ಆ ಪುರುಷ ಆ ಜಾಗೃತ ಅವಸ್ಥೆಯಲ್ಲಿ ಭಗವಂತನ ಸೊ ಏನು ಭಗವಂತನ ವಿಷಯದಲ್ಲಿ ಜಾಗೃತ ನಮ್ಗೆ ಎಚ್ಚರದಲ್ಲಿ ಇದೆಯಿಲ್ಲ ಅಂತ ಇಲ್ಲ. ಆಸೆಗೆ ನಾವು ಮಾಡುವಂತ ಒಂದೊಂದು ನಮ್ಗೆ ಅಷ್ಟು ಬರಲ್ಲ, ಇವೆಂಚುಲಿ ಅದು ಬಂದೇ ಬರುತ್ತೆ. ಅದು ಬಂದ್ರೆ ಮೋಕ್ಷ ಆಗ್ಬೇಕು. ಸೊ ಅದೆಲ್ಲ ನಮ್ಮ ಒಳಗಡೆನೆ ಎಲ್ಲವೂ ಈ ಒಂದು ಜೀವದ ಒಳಗಡೆನೆ ಎಲ್ಲ ಎವ್ರಿಥಿಂಗ್ ಇಸ್ ಇನ್ಸೈಡ್ that has to come out. ಅದು ಹೊರಗೆ ಬರ್ಲಕ್ಕೆ ದೇರ್ ಆರ್ ಲಾಟ್ ಆಫ್ ಡ್ಯಾಮ್ ತರ ಅದು ಎಲ್ಲ ಪ್ರಿವೆಂಟ್ ಮಾಡಿ ನಿಂತಿದೆ. ಅದು ಅದು ಹರಿಯೋದಿಲ್ಲ ಈ ಕಡೆ. ಸೊ ಅದು ಹರಿಯಬೇಕಂದ್ರೆ ದೀಸ್ ಆರ್ ದ ಎಂಟ್ರೆನ್ಸ್ ಪಾಯಿಂಟ್. ಈ ದೇವರ ಹೆಸರುಗಳು ಇರುತ್ತಲ್ಲ, ಈ ಪುರುಷ ಅಂಬೋ ತಿಳ್ಕೊಂಡು ಅವನು ಪುರುಷ ಅಂತ ದೇವರ ವಿಷಯದಲ್ಲಿ ಬರಬೇಕು ಅಂದ್ರೆ ಅದು ಬರುತ್ತೆ, ಒಳಗೆ ಇರೋದೇ ಹೊರಗೆ ಬರುತ್ತೆ. ಸೊ ಹಾಗೆ ನಾವು ಆಗಬೇಕು ಅಂದ್ರೆ ಪುರುಷ ಶಬ್ದ, ಅದಕ್ಕೆ ಪುರುಷ ಸಮೀಪದಲ್ಲಿ ನೆಲೆಸಿದ್ದು, ಹತ್ರ ಅಲ್ಲೇ ಇದ ನೀನು. ಭಕ್ತಿ ಜ್ಞಾನಕ್ಕೆ ಎಲ್ಲೆಲ್ಲೋ ಹೋಗೋದಲ್ಲ, ಒಳಗೆ ಇರುತ್ತೆ. ಗುರು ಅಂಬವನು ಒಳಗೆ ಇರೋದನ್ನ ಹೊರಗೆ ತೆಗಿಲಕ್ಕೆ ಮಾಧ್ಯಮ ತೋರಿಸ್ತಾನ, ಒಳಗಿದ್ದು ದೇವತೆಗಳು ಮಾಡಿಸ್ತಾರೆ ಅಷ್ಟೇ. ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪ ಧಾರಕ. ಅಯ್ಯೋ ದೇವರು ನಮಗೆ ಕಣ್ಣಿಗೆ ಬರೋದಿಲ್ಲ ಅಂದ್ರೆ ನಾವು ನೋಡೋದಿಲ್ಲ. ಅನೇಕ ನಮ್ಮ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ಲಿ ಅನೇಕ ರೂಪದಿಂದ ಅನ್ಎಕ್ಸ್ಪೆಕ್ಟೆಡ್ಲಿ ಸಂಬಡಿ ಕೇಂತ ಸಂಬಡಿ ಇದೇನ್ ಇದು ಅಂದ್ರೆ ಯಾರು ಇಲ್ಲ, ಇವನೇ ಅನೇಕ ರೂಪದಿಂದ ಬಂದು ನಮ್ಗೆ ಹೆಲ್ಪ್ ಮಾಡಿ ಹೋಗಿದ್ದಾನೆ ಆಯಾ. ಸೊ ಹಾಗೇನೆ ನಮ್ಮ ಜ್ಞಾನ ಹೊರಗೆ ಬರ್ಲಕ್ಕೇನು ಅನೇಕ ರೂಪ, ಅವಂದೇ ಅನೇಕ ರೂಪಗಳಿದೆ. ಅನೇಕ ಗುರುಗಳು, ಅನೇಕ ಒಳಗಿರುವಂತ ಆಂತರಿಕ ಗುರುಗಳ ಮೂಲಕವಾಗಿ ತರ್ತಾನೆ, ಹೊರಗೆ ಎಂದು ತರ್ತಾನೆ. ಸೊ ಹೀಗೆ ಅವನು ತರ್ತಾನೆ ಹೇಳ್ತಾರೆ. ಅದು ಹೇಳ್ಬಿಟ್ಟು ಸರ್ವ ಜೀವರೊಳಂತ ಜಸ್ಟ್ ಡೋಂಟ್ ಕೀಪ್ ಇಟ್ ಜಸ್ಟ್ ಜನ್ಮ ಮಾತ್ರ ಅಲ್ಲ, ಮೂಲ ಪ್ರಕೃತಿಯಿಂದ ಬಂದಿದ್ದೀನಿ ಅಂದ್ರೆ ನಾನೇ ಒಂದಾನೊಂದು ಕಾಲದಲ್ಲಿ ಹಕ್ಕಿಯಾಗಿದ್ದೀನಿ, ಆ ಮೀನಾಗಿದ್ದೀನಿ, ಇಲ್ಲೆಲ್ಲಾನು ಕರ್ಮಗಳಾಗಿದೆ. ಅದೂ ಎಲ್ಲ ಎವ್ರಿಥಿಂಗ್ ಹ್ಯಾಸ್ ಟು ಎಲ್ಲ ಪಾಪಗಳು ಎಲ್ಲ ಅಲ್ಲಿ ಏನೇನು ಮಾಡಿದ್ದೀವೋ ಏನೇನು ಜನ್ಮಗಳು ಹೋಗುತ್ತಿಲ್ಲ. ಸೊ ಅದಕ್ಕೆ ಕೇಚರರು ಗೋಚರರು ವಾರಿಚರ ಪಿಶಾಜಿ ತರ ಬಿಹೇವಿಯರ್ಸ್ ಇರುತ್ತೆ, ಎಲ್ಲಾ ಚರರು ಇದ್ರು ಅದು ಅವನು ಮಾಡ್ತಾ ಇದ್ದಾನಂತ ಏಟಿಯಂತಲಿ ಅವನಿಗೆ ಹೇಳಿ ಅಲ್ಲಿ ಇಂಪಾರ್ಟೆಂಟ್ ಆಗಿ ಏನು ವಿಷಯ ಹೇಳಿದೆ, ಕೀಚಕಾರಿ ಕೀಚಕಾರಿ ಅಂತ. ಕೀಚಕನನ್ನ ಕೊಂದವನು. ಕೀಚಕನ ಕತೆ ನಮ್ಗೆ ಮಹಾಭಾರತ ಬಂದಾಗ ಗೊತ್ತು. ಅವನು ತಮ್ಮಂದು ಸೇಮ್ ಥಿಂಗ್, ಕಾಮಕ್ಕೆ ಕೀಚ, ಕಾಮಕ್ಕೆ ಕಾಲನೇಮಿ ಉಂಟು, ಕಾಲನೇಮಿ ಕೆಳಗಡೆ ಇರುವಂತ ಈ ಕೀಚ ಈ ಕೆಟ್ಟ ಕಾಮನೆಗಳು ಅದು ನೂರು. ಸೊ ಅವನಿಗೆ ತಮ್ಮಂದರು ಎಲ್ಲ ಸೇರಿ ನೂರು ಜನ 101 ಅಂತ ಹೇಳ್ತಾರೆ. ಸೊ ಈ 101 ಈ ನಾಡಿಗಳ ಸುಷುಮ್ನ ನಾಡಿಯಲ್ಲಿ ಇದ್ದಂತ ಅರ್ಥ ಅಲ್ಲ, ನಮ್ಮ ಮೂಲಕವಾಗಿ ಇಷ್ಟಿಷ್ಟಿಷ್ಟು ಕಾಮನೆಗಳು ಹಿಂದಿನ ಅದಕ್ಕೆ ಕೇಚರರು ಭೂಚರರು ವಾರಿ ಹಿಂದೆ ಮಾಡಿದ್ದು ಮುಂದೆ ಏನು ಮಾಡ್ತೀವೋ ಎಲ್ಲವೂ ಬಂದಾಗ ಈ ಕೀಚಕನನ್ನ ಕೊಂದವನು ಭಾರತೀಪತಿ ಭಾರತೀ ಮುಖ್ಯಪ್ರಾಣರು. ಆಮೇಲೆ ಶ್ರವಣಕ್ಕೆ ಶ್ರವಣ ಅವನು ಇರ್ತಾನೆ, ಅರ್ಜುನನು ಇರ್ತಾನಲ್ಲ, ಅವ್ರೆಲ್ಲರೂ ಮಾಡೋದು. ಸೊ ಬಾಯಿದೇವರು ಪಿಂಡಿ 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 ಮಾಡಿ ಹಾಕ್ಬಿಡ್ತಾರೆ. ಸೊ ಮಾಡ್ಲಿಕ್ಕೆ ಇವರಿಬ್ರು ಇರ್ತಾರೆ, ಭಾರತೀ ದೇವಿ ಅರ್ಜುನ, ಇಂದ್ರದೇವ, ಶ್ರವಣಕ್ಕೆ ಅವನೇ, ಶ್ರವಣ ಮನನ ನಿಧಿ ದ್ಯಾಸ ಎಲ್ಲದಕ್ಕೆ ಅವರೇ. ಸೊ ಈ ಇವ್ರ ಮೂಲಕವಾಗಿ ಇಟ್ಟುಕೊಂಡು ನಮಗೆ ಮಾಡ್ತಾ ಅಂದ್ರೆ ಕೀಚಕಾರಿ ಪ್ರಿಯ ಅಂತ ಅವನನ್ನ ಕರೆದ್ರೆ ಅದು ಬಂದು ಬಂದು ಒದಗಿಸ್ತಾನೆ ನಮ್ಮಲ್ಲಿ ಇರುವಂತದ್ದು ಅಂತ ಅದು 18th ಅಲ್ಲಿ ಇದನ್ನು ಹೇಳ್ಬಿಟ್ಟು 19th ಬಂದಾಗ 19th ಅಲ್ಲಿ ನೋಡಿದೀವಿ ಈ ದೇವ್ರು ಹೇಗೆ ಮಾಡ್ತಾನೆ, ಎರಡು ರೂಪದಿಂದ ಒಂದೇ ಗಿಡದಲ್ಲಿ ಎರಡು ಹಕ್ಕಿಗಳು ಅಂತ ಬರುತ್ತಲ್ಲ, ಹಾಗೆ ಒಂದೇ ದೇಹದಲ್ಲಿ ಒಂದೇ ಕಡೆ ಎರಡು ಇರುತ್ತೆ. ಎರಡು ಒಂದು ಒಂದು ಉನ್ನತ ಒಂದು ಕರ್ಮವನ್ನ ಉಣ್ಣೋದಿಲ್ಲ, ಕರ್ಮ ಭೋಗ ಉಣ್ಣೋದಿಲ್ಲ, ಎರಡು ಇದ್ದು ಬೇರೆ 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 ಮಾಡ್ತಾನೆ, ಸ್ವತಂತ್ರನಾಗಿ ಮಾಡ್ತಾನೆ. ಉಳಿದವರು ನಾವೆಲ್ಲ ಅಸ್ವತಂತ್ರರು, ಹೀಗೆ ಮಾಡ್ತಾನೆ ಅಂಬೋ ಆ ತಾಟನ್ನ ಅಲ್ಲಿ ತಂದು ಇಂದಿರೇಶ ಅಂಬೋ ಒಂದು ಇಂದಿರಾ ಬೇರೆ ಇಂದಿರೇಶ ಇಂದಿರಾ ಬೇರೆ ಇಂದಿರಾ ಬೇರೆ ಐ ಥಿಂಕ್ ನಿಮ್ಮೆಲ್ಲರಿಗೆ ಗೊತ್ತು ಅಂತ. ಸೊ ಇಲ್ಲಿ ಇಂದಿರೇಶ ಇಂದಿರೇಶ ಇಲ್ಲ ಇಂದಿರೇಶ ಇವನು. ಸೊ ಇಂದಿರೇಶ ಇಂದಿರೇಶ ಇವಾಗ ಎಲ್ಲಿ ಬಂತು ಅಂದ್ರೆ ನಿಮ್ಗೆ ಇಲ್ಲಿ ಫಸ್ಟ್ ಒಂದು ಸಾಟ್ ಬಂದಿದ್ದಾರೆ, ಸುರುಚಿ ರುಚಿರ ಸುಗಂಧ ಶುಚಿ ಎನಿ ಎಂದು ಇಹವು ಷಡ್ರಸ ಅಲ್ಲಿ ಕರ್ತೃ ಎನಿಸುವ ಅಂತ ಬರುವಾಗ ಲಕ್ಷ್ಮಿಯ ಮೂರು ರೂಪಗಳು ಆಮೇಲೆ ಸಮೀರನ ಒಳಗೆ ಅಂತ ಅಲ್ಲಿ ಹೇಳಿದಾರಲ್ಲ ಅದಕ್ಕೆ ಕಂಡೆನ್ಸ್ ಮಾಡಿ ಇಲ್ಲಿ ಅದಕ್ಕೆ ಇಂದಿರೇಶ ಅಂಬುದನ್ನ ಕೊಟ್ಟು ಬಿಡ್ತಾರೆ. ಇಂದಿರೇಶನು ಅದನ್ನ ಜಮಖಂಡಿವಾದ ರಾಜಾಚಾರ ಬಂದು ಲಕ್ಷ್ಮೀಶ ಅಂತ ನೀವು ತಕೊಳ್ಳಿ, ಶೀಶ ಅಂತ ತಕೊಳ್ಳಿ ಅಂತ ಅದನ್ನ ಅವರು ಕೊಟ್ಟಿದ್ದಾರೆ. ಸೊ ಹೀಗೆ ಸರ್ವ ಜೀವರೋಳು ಅಂತ ಅದು ಹೇಳ್ತೆ. ಹೀಗೆ ಮಾಡಿದ್ದವರಿಗೆ ದೇವ್ ಈ ತರ ಇಷ್ಟು ತನಕ ಬಂದಿದೆ ಈ ಒಂದು ಅನುಸಂಧಾನದಿಂದ ಏನು ಮಾಡಬೇಕು ಅಂದ್ರೆ ದೇವರು ಹೇಗೆ ಸಂರಕ್ಷಣೆ ದೇವರು ರಕ್ಷಣೆ ಮಾಡ್ತಾನೆ, ದೇವ್ ಇಷ್ಟು ತನಕ ಬಂದದ್ದು ಅವನು ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ರಕ್ಷಣೆ ಹೇಗೆ ಸಂರಕ್ಷಣೆ ಮಾಡ್ತಾನೆ ಅಂಬೋದಕ್ಕೆ ಅವನು ಮಾಡುವ ಅವನು ವಿಧಿಯನ್ನ ತನಗೆ ತಾನೇ ಹಾಕೊಂಡ ವಿಧಿ ಪ್ರಕಾರ ಅವನು ಹೇಗೆ ಮಾಡ್ತಾನೆ ಅಂಬೋದನ್ನ
20th ಪದ್ಯದಲ್ಲಿ ಒಂದು ಎಕ್ಸಾಂಪಲ್ ಮೂಲಕವಾಗಿ ಕೊಡ್ತಾ ಇದ್ದಾರೆ. ಆಕ್ಚುಲಿ ಟೈಮ್ ಆಯ್ತು ಅಂತ ಅನ್ನತ್ತ ಕೃಷ್ಣಾರ್ಪಣ ಮಸ್ತು.